சின்னத்வைதா யதாத்மானஹா துவைதா பாவோ துவைதம் சம்சயோ விபரியயோ வா. துவைத சப்தக்கு சம்சயாந்த அர்த்த விபரியயாந்த அர்த்த. சின்னத்வைதரு அந்தரே சம்சய மித்யா ஜானங்களை கடக்கொண்டவரும் அர்த்தனே வருத்தோ, இது துவைத ஜான கடக்கொண்டவரும் அர்த்த அல்ல. உத்தர ஸ்லோகே ஜானினோ பிரம்ம பிராப்தி புனஹ கிமர்த்தமுச்சதே இத்தியதா. ಮುಂದಿನ ಶ್ಲೋಕದಲ್ಲಿ ಬ್ರಹ್ಮಪ್ರಾಪ್ತಿಯನ್ನು ಮತ್ತೆ ಹೇಳ್ತಾರೆ ಅಂದರೆ, ಪಾಪೇತಿ ಪಾಪಕ್ಷಯಾಚ್ಚ ಏತದ್ಭವತಿ ಇತ್ಯಾಹ. ಪಾಪಕ್ಷಯದಿಂದಾಗಿ ಇದು ಸಾಧ್ಯ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಫಲಾಧ್ಯಾಯದ ಮೊದಲನೇ ಪಾದ ಸರ್ವಕರ್ಮಕ್ಷಯ ಪಾದ. ಕರ್ಮ ಅಂತ ಹೇಳಿದರೆ ಪಾಪಕರ್ಮ ಅಂತ. ಲಭಂತೆ ಇದೆ ಕ್ಷೀಣ ಕಲ್ಮಷಾ ಭೂತ್ವಾ ಚಿನ್ನದ್ವೈಧಾ ಯಥಾತ್ಮಾನಃ ದ್ವೇಧಾಭಾವೋ ದ್ವೈತಂ ಸಂಶಯೋ ವಿಪರ್ಯಯೋ ವಾ. ಕಥಂ ತರ್ಹಿ ಜ್ಞಾನಿರಕ್ಷಣ ಪ್ರಪಂಚ ಯುಕ್ತ ಏತಲುಕ್ತರಕ್ಷಣ ಜ್ಞಾನಂ ಬ್ರಹ್ಮಭೂತತ್ವೇನ ಸಹ ಅಸ್ಯ ಸಮುಚ್ಚಯಾರ್ಥ ಚ ಶಬ್ದಃ. ಪರಮಾನತ್ರ ಪರಮಾತ್ಮನತ್ರ ಹೋದಾಗ ಯಾವ ಪಾಪವು ಸೂರ್ಯನ ಕಡೆ ನೋಡಿದಾಗ ಕತ್ತಲು ಕಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಬರೀ ಬೆಳಕಿನ ರಾಶಿ ಸೂರ್ಯ. ಸೊ ದೇವರ ಹತ್ರ ಹೋದಾಗ ನಿರ್ದೋಷನಾದ ದೇವರನ್ನು ಕಂಡಾಗ ಕ್ಷೀಣಕಲ್ಮ ಯಾವ ಪಾಪನೂ ಇರೋದಿಲ್ಲ, ಪಾಪ ಇದ್ದವರಿಗೆ ಕಾಣೋದಿಲ್ಲ. ದ್ವೈತಾ ಭಾವೋ ದ್ವೈತಂ ಮುಂದೆ ಶ್ಲೋಕತ್ರಯ ಅಥೋ ಲಭಂತೆ ಇತಿ ಏತತ್ ಉಪಲಕ್ಷಣ ಜ್ಞಾನಂ ಅಥೋ ಲಭಂತೆ ಇತ್ಯಸ್ಯ ಉಪಲಭಂತೆ ಇತ್ಯರ್ಥ. ಲಭಂತೆ ಶಬ್ದಕ್ಕೆ ಉಪಲಭಂತೆ ಅಂತ ಅರ್ಥ. ಕಥಂ ತರ್ಹಿ ಜ್ಞಾನಿ ಲಕ್ಷಣ ಅಂದ್ರೆ ಹತ್ರ ಹೋಗ್ತಾರೆ ಅಂತ ಅರ್ಥ. ಕಥಂ ತರ್ಹಿ ಜ್ಞಾನಿ ಲಕ್ಷಣ ಪ್ರಪಂಚಾರ್ಥತ್ವ ಶ್ಲೋಕತ್ರಯಸ್ಯ ಮುಕ್ತಮಿತಿ ಉಚ್ಯತೆ. ಹಾಗಿದ್ದರೆ ಜ್ಞಾನಿ ಲಕ್ಷಣದ ವಿಸ್ತಾರ ಶ್ಲೋಕದಲ್ಲಿ ಹೇಗೆ ಬಂದಾಗಾಯಿತು ಅಂದರೆ ಹೇಳ್ತೇವೆ, ಉಚ್ಯತೆ ಹೇಳ್ತೇವೆ. ಜ್ಞಾನ ಪ್ರತಿಬಂಧಕ ಪಾಪಕ್ಷಯಾಖ್ಯ ಪಾಪಕ್ಷಯಾಖ್ಯಂ ಅಸಾಧಾರಣ ಕಾರಣಂ ಕಾರ್ಯಸ್ಯ ಲಕ್ಷಣಂ ಭವತ್ತೇವೇತಿ. ಜ್ಞಾನ ಪ್ರತಿಬಂಧಕವಾದದ್ದು ಪಾಪ. ಪಾಪಕ್ಷಯ ಆಯಿತು ಅಂದರೆ ಅದು ವಿಶೇಷವಾಗಿ ಜ್ಞಾನ ಬರಲೇಬೇಕು. ಕತ್ತಲೆ ಹೋದ ಮೇಲೆ ಬೆಳಕು ಹೇಗೆ ಕಾಣಿಸ್ಬೇಕು ನಮಗೆ, ಆ ರೀತಿಯಾಗಿ ಕಾರ್ಯ ಯಾವುದು ಅದಕ್ಕೆ ಅಜ್ಞಾನ ಎಲ್ಲಿನೊಂದು ಪಾಪದಿಂದ. ಪಾಪ ಅಜ್ಞಾನ ಒಂದಕ್ಕೊಂದು ಲಿಂಕ್ ಅದು. ಅಜ್ಞಾನದಿಂದ ಪಾಪ, ಪಾಪದಿಂದ ಮತ್ತೆ ಅಜ್ಞಾನ. ಹಾಗೆ ಭಾವೋ ನ ಪ್ರತೀಯತೆ ಇತ್ಯತಃ ಕ್ಷೀಣೇತಿ. ಇದು ಕಾರ್ಯಕಾರಣ ಭಾವ ಯಾವುದು ಅಂದರೆ ಕ್ಷೀಣಕಲ್ಮಷಾಹ ಕಾರಣ ಭೂತ್ವ ಚಿನ್ನದ್ವೈತರ್. ಚಿನ್ನದ್ವೈತರಾಗಿದ್ದಕ್ಕೆಲ್ಲ ಪಾಪ ಹೋಗಿಬಿಡುತ್ತೆ. ಎಲ್ಲಿವರೆಗೂ ನಮಗೆ ಸಂಶಯ ವಿಪರ್ಯ ಇರುತ್ತೋ ಅಲ್ಲಿವರೆಗೆ ಏನಿರುತ್ತೆ? ಪಾಪ ಇರುತ್ತೆ. ಅದೊತ್ತಷ್ಟು ಏನಾಗುತ್ತೆ ಅಲ್ಲಿಗೆ? ಸರಿ. ಸೊ ಎಲ್ಲ ಪಾಪ ಕಳ್ಕೋಬೇಕಾದ್ರೆ ನಿಶ್ಚಯ ಜ್ಞಾನ ಬರಬೇಕು. ನಿಶ್ಚಯ ಜ್ಞಾನ ಯಾವುದ್ರ ಬಗ್ಗೆ ಬರಬೇಕು? ದೇವ್ರ ಬಗ್ಗೆ ಬರಬೇಕು, ಬ್ರಹ್ಮಜ್ಞಾನ ಬರಬೇಕು. ಅವಾಗ ಯಾವ ಪಾಪನೂ ಇರೋದಿಲ್ಲ. ತತ್ವ ಬ್ರಹ್ಮ ಉಪಲಭಂತೆ ಇತ್ಯರ್ಥ ಚಿನ್ನದ್ವೈತ ಶಬ್ದಾರ್ಥಂ ಜ್ಞಾಪಯನ್ ದ್ವೈಧ ಶಬ್ದಂ ವ್ಯಾಚಷ್ಟೇ ದ್ವೈಧೇತಿ ವಿಷಯಾಪೇಕ್ಷೆಯ ಅನ್ಯ ಪ್ರಕಾರತ್ವ ಅಯಥಾರ್ಥತ್ವಮಿತಿ ಯಾವತ್ ದ್ವೈಧ ಸಂಶಯ ವಿಪರ್ಯಾತ ಅರ್ಥ ಹೇಗೆ ಬಂತು ಅಂದರೆ, ಅಲ್ಲೇನು ಕಾಣಿಸ್ತೀಗ ಶುಕ್ತಿ, ಕಂಡಿದ್ದೇನಂತ ರಜತ, ಇರದೇ ಒಂದೇ ಕಂಡಿದ್ದು ಅಂತ, ಅದಕ್ಕೆ ದ್ವೈಧ ಅಂತ ಹೆಸರು. ಅದಕ್ಕೆ ಹೇಳ್ತಾನೆ ವಿಷಯಾಪೇಕ್ಷೆಯ ಅನ್ಯ ಪ್ರಕಾರತ್ವ. ಅಲ್ಲಿರೋದು ಶುಕ್ತಿ, ತಿಳ್ಕೊಂಡಿದ್ದು ರಜತ, ಅದು ಇರೋದೇ ಒಂದು ತಿಳ್ಕೊಂಡಿದ್ದೇ ಒಂದು, ಅದಕ್ಕೆ ದ್ವೈತ ಅಂತ ಹೆಸರು ಸಂಶಯ. ಅಥವಾ ಇದು ಶುಕ್ತಿನೋ ರಜತನೋ ಸಂಶಯ, ಅದು ಕೂಡ ದ್ವೈತನೇ. ಈಗ ಹೋಯ್ತು ಶುಕ್ತಿನೇ, ಅದು ದ್ವೈತ ಇಲ್ಲ ಅಲ್ಲಿ, ಶುಕ್ತಿನೇ ಅಥವಾ ರಜತನೇ ದ್ವೈತ ಇಲ್ಲ. ಶುಕ್ತಿನೋ ರಜತನೋ ದ್ವೈತ ಬಂತು. ಶುಕ್ತಿ ರಜತ ಅಂತ ತಿಳ್ಕೊಂಡ್ರೆ ದ್ವೈತ, ಇರೋದೇ ಒಂದು ತಿಳ್ಕೊಂಡಿದ್ದೇ ಒಂದು, ಆದ್ದರಿಂದ ದ್ವೈತ. ವಿಷಯಾಪೇಕ್ಷೆಯ ಅನ್ಯ ಪ್ರಕಾರತ್ವ ಯಥಾರ್ಥತ್ವ ಮಿತಿ ಯಾವತ್ತು ತೇನಚ ತತ್ವ ತದ್ವತ್ ಜ್ಞಾನ ಉಪಲಕ್ಷ್ಯತೆ ಇತಿ ಭಾವೇನ ಆಹಾ. ಆದ್ದರಿಂದ ಆ ಜ್ಞಾನಕ್ಕೆ ಅಪ್ಲೈ ಆಗ್ತಕ್ಕಂಥ ಮಾತು ಸಂಶಯ ಇತಿ ವಾ ಶಬ್ದಶ್ಚ ವಾ ಶಬ್ದ ಚ ಅರ್ಥೆ ಸಂಶಯೋ ವಿಪರ್ಯಯೋ ಅಂತಿದೆ. ಅಂದರೆ ದ್ವೈತ ಶಬ್ದಕ್ಕೆ ಸಂಶಯ ಅಥವಾ ವಿಪರ್ಯಯ ಅಂತ ಅರ್ಥ ಮಾಡಬಾರದು. ಚ ಸಂಶಯ ಮತ್ತು ವಿಪರೀತ ಅಂತ, ವಾ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ಆರ್ ಅಂತಲ್ಲ, ಚ ಅಂತ ಅರ್ಥ. ಅದಕ್ಕೆ ವಾ ಶಬ್ದ ಚ ಅರ್ಥೆ, ವಾ ಶಬ್ದಕ್ಕೆ ಚ ಅಂತ ಅರ್ಥನೇ ಹೊರತು ಅದು ಅಥವಾ ಅಂತ ಅರ್ಥ ಮಾಡಬಾರ್ದು. ಅಥವಾ ಅಂತ ಅರ್ಥ ಮಾಡಿದರೆ ಇವರಿಗೆ ಡೌಟ್ ಇದೆ ಅಂತ ಆಗಬಾರ್ದು. ಇದಾದರೂ ಮಾಡಿ ಇದಾದರೂ ಮಾಡಿ ಅಂದರೆ ಯಾವ್ದಾದ್ರು ಒಂದು ಹೇಳಿ ಅಂತ ಹೇಳ್ತಾರಲ್ಲ, ಹಾಗೆ ಎರಡೂ ಮಾಡಿ ಅರ್ಥ ಉಂಟು. ಅದಕ್ಕೆ ತಚ್ಚೋಕ್ತಂ ಈ ಅರ್ಥ ಬರೆದ್ರೆ ದ್ವೈತ ಅಂದರೆ ಸಂಶಯ ವಿಪರ್ಯ ಅಂತೇಳಿ ಏನು ಆಧಾರ ಇದೆ ಅಂತ ಹೇಳಿದರೆ ಶಬ್ದದಲ್ಲಿ ಆಧಾರ ಇದೆ, ಅದು ಸ್ಪಷ್ಟ ಕೊಟೇಶನ್ ಬೇರೆ ಕೊಡ್ತಾರೆ ಡಿಕ್ಷನರಿನ. ವಿಪರ್ಯಯ ಸಂಶಯೋ ವಾ ಯದ್ವೈಧಂ ತ್ವಕೃತಾತ್ಮನಾಂ ಜ್ಞಾನಾಸೀನಾತು ತಚ್ಚಿತ್ವ ಮುಕ್ತಸಂಗ ಪರಂ ವ್ರಜೇತ್ ಇತಿ ಚ. ವಿಪರ್ಯಯ ಸಂಶಯ ವಾ ಯತ್ ದ್ವೈತಂ ತು ಅಕೃತಾತ್ಮನಾಂ, ಯಾರು ಪರಮಾತ್ಮನನ್ನು ಕಂಡಿಲ್ಲ ಅವ್ರಿಗೇನಿರುತ್ತೆ? ವಿಪರ್ಯಯ ಸಂಶಯ, ಮಿಥ್ಯಾಜ್ಞಾನ ಸಂಶಯ ಜ್ಞಾನ ಇರುತ್ತೆ. ಮಿಥ್ಯಾಜ್ಞಾನ ಎಂಥದ್ದು ಅಲ್ಲ, ತಪ್ಪಾಗಿಯೇ ಗ್ಯಾರಂಟಿ ತಿಳ್ಕೊಂಡ್ರೆ ವಿಪರ್ಯಯ. ಸರಿಯೋ ತಪ್ಪೋ ಒಂದು ಗೊಂದಲಕ್ಕೆ ಬಿದ್ದರೆ ಅದು ಸಂಶಯ. ಸಂಶಯ ಜ್ಞಾನಕ್ಕೆ ಅಂತ ಅರ್ಥ ಹೇಳಿದ್ದಾರೆ, ದೋಲಾಯಮಾನಂ ಜ್ಞಾನಂ ಸಂಶಯ, ಈ ಕಡೆನೂ ಆ ಕಡೆ, ಅದು ಸಂಶಯ ಜ್ಞಾನ. ಸರಿಯಾಗಿ ಸರಿಯಾದದ್ದನ್ನೇ ತಿಳ್ಕೊಂಡ್ರೆ ಅದು ನಿಶ್ಚಯ, ಯಥಾರ್ಥ ನಿಶ್ಚಯ. ತಪ್ಪನ್ನು ತಪ್ಪೇ ಅಂತ ತಿಳ್ಕೊಂಡ್ಬಿಟ್ರೆ ಅದು ಅಯಥಾರ್ಥ ನಿಶ್ಚಯ. ವಿಪರ್ಯಯ ಶಬ್ದಕ್ಕೆ ಏನಂತ ಅರ್ಥ, ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸರಿಯಾದ ಜ್ಞಾನದಲ್ಲೂ ನಿಶ್ಚಯ ನಿಶ್ಚಯ ಇದೆ, ಮಿಥ್ಯಾಜ್ಞಾನ ನಿಶ್ಚಯ ಇದೆ, ಸರಿಯಾದ ಜ್ಞಾನದ ಸರಿಯಾದ ನಿಶ್ಚಯ ಇದೆ, ತಪ್ಪು ನಿಶ್ಚಯ ಇದೆ, ಸಂಶಯದಲ್ಲಿ ನಿಶ್ಚಯನೇ ಇಲ್ಲ. ಇದು ಜ್ಞಾನದ ಮೂರು ರೀತಿ. ಅದಕ್ಕೆ ಜ್ಞಾನಂ ದ್ವಿವಿಧಂ ತ್ರಿವಿಧಂ ಅಂತ ಹೇಳಿದರು. ಅದು ಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನ ಎರಡು ವಿಧ, ಅದರಲ್ಲಿ ಮಿಥ್ಯಾಜ್ಞಾನ ಮತ್ತು ಸಂಶಯ ಅಂತೇಳಿ. ಅದಕ್ಕೆ ದ್ವೈಧಂ ತು ಅಕೃತಾತ್ಮನ ಜ್ಞಾನಾಸೀನಾತು ತಚ್ಛಿತ್ವಾ ಮುಕ್ತ ಸಂಘ ಪರಂ ರಜೇತ್. ಈ ವಿಪರ್ಯವನ್ನು ಸಂಶಯವನ್ನು ನಾವು ಕಳ್ಕೊಂಡ್ಬಿಡ್ಬೇಕು. ಹೇಗೆ? ಅದು ಖಡ್ಗದಿಂದ ಹೊಡಿಬೇಕು ಅದನ್ನು. ಯಾವುದು ಜ್ಞಾನಾಸೀನ, ಜ್ಞಾನವೇ ಖಡ್ಗ, ಜ್ಞಾನ ಎಂಬ ಖಡ್ಗದಿಂದ ಈ ಒಂದು ಇದನ್ನು ಎರಡು ಮಾಡಬೇಕು. ಈ ದ್ವೈಧವನ್ನು ತೆಗೆದುಹಾಕಿಬಿಟ್ರೆ ಅಲ್ಲಿ ಮುಕ್ತ ಸಂಘ ಎಲ್ಲ ವಿಧವಾದ ಅಭಿಮಾನಾದಿಗಳನ್ನು ಬಿಟ್ಟುಬಿಟ್ಟು ಪರಮಾತ್ಮ ಹತ್ರ ಹೋಗ್ತಾನೆ. ಇಲ್ಲಿ ಅದಕ್ಕೆ ಯಾವ ಕಾಲ ತತ್ವದ ಬಗ್ಗೆ ಏನು ತಿಳ್ಕೊಬಾರ್ದು, ಸಂಶಯ ವಿಪರ್ಯ ಇರಬಾರ್ದು. ಲೋಕದ ಬಗ್ಗೆ ನಾವು ಭಾರಿ ಕೇರ್ಫುಲ್ಲಾಗಿ ಯೋಚನೆ ಮಾಡ್ತೇವೆ, ದೇವ್ರ ಬಗ್ಗೆ ಏನೋ ಒಂದು ಹೇಳ್ಕೊಂಡು ಹೋಗ್ಲಿ ಪರವಾಗಿಲ್ಲ ಅಂತ. ತಪ್ಪು ಉಲ್ಟ ಪಲ್ಟ ಮಾಡಬೇಕು. ಕತೆ ಕಾದಂಬರಿ ಭಾರಿ ಸೀರಿಯಸ್ಸಾಗಿ ಓದಬಾರ್ದು, ಓದಲೇಬಾರ್ದು. ಸ್ವಲ್ಪ ಸ್ವಲ್ಪ ಓದಿದ್ರು ಡೌಟ್ ಇದ್ರೆ ಹಾಳಾಗಿ ಬಿಟ್ಬಿಡ್ಬೇಕು. ಟೆಕ್ಸ್ಟ್ ಬುಕ್ ಮಾತ್ರ ಏನು ಮಾಡ್ಬೇಕನ್ನು ಕ್ಲಿಯರ್ ಮಾಡ್ಕೋತಾ ಇರ್ಬೇಕು. ಅವಾಗಲೂ ಕ್ಲಿಯರ್ ಮಾಡಿ ಅವ್ನು ಚಾನ್ಸ್ ಬಂದಾಗಲೇ ಕ್ಲಿಯರ್ ಮಾಡ್ಕೋತಾ ಇರ್ಬೇಕು. ಅದು ಬ್ರಹ್ಮಜ್ಞಾನದ ಬಗ್ಗೆ ಎಂದು ಏನಿರಬಾರ್ದು, ಸಂಶಯ ವಿಪರ್ಯ ಇರಲೇಬಾರ್ದು. ಅದು ಲೋಕದ ಬಗ್ಗೆ ತದಲಂಬ ಹುಲೋಕ ವಿಚಿತ್ರ ಭಾರಿ ಸೀರಿಯಸ್ ಆಗಿ ನೋಡೋ ನೆಸ್ಸಿಟಿ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆದೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ. ಇವತ್ತು ಹಿತ್ತಾಡಿ ಪಾತ್ರೆ ತಗೋಬೇಕಾದ್ರೆ ಎಕ್ಸ್ಪರ್ಟ್ ತಗೊಂಡು ಬರಬೇಕಲ್ಲ, ಬರೀ ಎಕ್ಸ್ಪರ್ಟು ಪರೀಕ್ಷೆ ಎಲ್ಲ ಮಾಡೋದಿಲ್ಲ, ಸೀಲ್ ಹಾಕಿ ದೋಸಿ ಎಲ್ಲ ಕೊಡೋದಿಲ್ಲ. ಗೋಲ್ಡ್ ತಗೋಬೇಕಾದ್ರೆ ಏನು ಮಾಡ್ತಾನೆ, ಭಾರಿ ಕೇರ್ಫುಲ್ ಆಗಿರ್ತಾನೆ. ಅದಕ್ಕೆ ಪ್ರೆಷಸ್ ಪ್ರೆಷಸ್, ಲಾಭ ಬಂದರೆ ಹೆಚ್ಚು, ನಷ್ಟ ಆದರೆ ಭಾರಿ ಹೆಚ್ಚು. ಇಲ್ಲಿ ಲಾಭನೂ ಜಾಸ್ತಿ ಇಲ್ಲ, ನಷ್ಟನೂ ಜಾಸ್ತಿ ಇಲ್ಲ. ಆದ್ದರಿಂದ ಹಿತ್ತಾಳೆ ಮತ್ತೆ ಯಾರನ್ನೋ ಕಳಿಸಿಬಿಡ್ತಾರೆ. ಇದನ್ನು ತರ್ಬೇಕಾದ್ರೆ ಸ್ವತಃ ತಾನೇ ಹೋಗ್ತಾನೆ, ಪರೀಕ್ಷೆ ಮಾಡ್ತಾನೆ, ಗ್ಯಾರಂಟಿ ಕಾರ್ಡ್ ಇಸ್ಕೋತಾನೆ, ಎಲ್ಲ ಮಾಡ್ತಾನೆ. ಅದಕ್ಕೆ ಇಲ್ಲಿ ಏನು ಗ್ಯಾರಂಟಿ ಕಾರ್ಡ್, ಅದಕ್ಕೆ ದಾರಿ ಬಿತ್ತು ತಡ್ಕೊತಾ ಬಂದು ಏನು ಗ್ಯಾರಂಟಿ ಅವನಿಗೆ, ಅವನು ಅಡ್ರೆಸ್ ಇಲ್ದಾಗ ಹೋಗ್ಬಿಡ್ತಾನೆ. ಮನೆ ಮೇಲೆ ಬಂದು ಯಾರು ಬಂಗಾರ ತಗೊಳ್ಳೋದಿಲ್ಲ, ಅದಕ್ಕೆ ಗ್ಯಾರಂಟಿನೇ. ನಾನು ಹುಡುಕೊಂಡು ಏನೋ ಯಾರು ಕೇಳೋದು, ಈಗ ಯಾರೋ ಬಂದಿದ್ದ ತೊಗೊಂಡೆ ಅಂತ ಕೇಳಿ ಯಾರು ಹೇಳ್ತಾರೆ ಕಂಪ್ಲೇಂಟ್ ಆಗಿ ಕೊಟ್ಟು ಏನು ತೋಬೇಕು ಕಂಪ್ಲೇಂಟ್ ಅವರು, ಯಾರೋ ಬಂದಿದ್ದ ತೊಗೊಂಡ ಅಂತ ಕೇಳಿದರೆ ಇಂಥ ಅಂಗಡಿಗೆ ಹೋಗಿದ್ದೆ ಮೋಸ ಆಗುತ್ತೆ, ಅವಾಗ ಅರ್ಥ ಇರುತ್ತೆ. ಅದಕ್ಕೇ ಇವತ್ತು ಬ್ರಹ್ಮಜ್ಞಾನದ ಬಗ್ಗೆ ಬಹಳ ಕೇರ್ಫುಲ್ ಆಗಿ, ಸ್ವಲ್ಪ ಸಂಶಯ. ರಾಮದೇವರು ನಿಜವಾದ ಸೀತೆಯನ್ನು ಕಳ್ಕೊಂಡ್ರೋ ಇಲ್ವೋ ಗಟ್ಟಿ ಮಾಡ್ಕೋಬೇಕು. ಕಳ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಅಂತ ಆ ಥರ ಯೋಚನೆ ಮಾಡೋದು. ನಮ್ಮ ಕೆಲಸ ಆದ್ರೆ ಆಯಿತು ಅಂತ ಅಂತವ್ರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಅದೆಲ್ಲ ದೊಡ್ಡ ಏನು ಮಾಡ್ತಾರೆ ಮಾಡಿ, ಏನಾದರೂ ಏನಂತೆ ನಿಮಗೆ, ಸುಮ್ಮನೆ ಇದೆಲ್ಲ ನೋಡ್ಕೊಂಡು ಹೋದ್ರೆ ಸಾಕು. ಪ್ರೆಸೆಂಟ್ ಅಫೇರ್ಸ್ ಭಾರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅಫೇರ್ಸ್ ಎಷ್ಟೇ ಇದ್ದರೂ ಕೂಡ ಪರ್ಮನೆಂಟ್ ಅಫೇರ್ ಅದು, ಇದು ಬರೇ ಪ್ರೆಸೆಂಟ್ ಅಷ್ಟೇ ಇದು. ಪರಮಾತ್ಮನದ್ದು ಏನದು ಎಲ್ಲ ಕಾಲಕ್ಕೆ ಇರೋದಾದ್ರಿಂದ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಯಾವ ಕಾಲಕ್ಕೂ ಬರಬಾರ್ದು. ಚಿನ್ನ ಇದೆ, ಸಂಶಯ ಕಳ್ಕೋಬೇಕು ಅಂತ, ಸಂಶಯ ಕಳ್ಕೋಬೇಕು, ಮಿಥ್ಯಾಜ್ಞಾನ ಕಳ್ಕೋಬೇಕು. ಅದು ಓದಿ 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 ಏನಾಗುತ್ತೆ, ಆಗದು ಹೋಗ್ಬಿಡುತ್ತೆ. ಜಿನ್ನದ್ವೈಧಾಸ್ತ ಏವ ಆಯದಾತ್ಮನಃ ದೀರ್ಘಮನಸಃ ಸರ್ವಜ್ಞಾ ಇತ್ಯರ್ಥಃ. ಸಂಶಯ ಹೋಗ್ತಾ ಹೋಗ್ತಾ ಹೋದಂತೆ ಮನಸ್ಸು ವಿಶಾಲವಾಗುತ್ತೆ, ಆಗ ಯಥಾಶಕ್ತಿ ಸರ್ವಜ್ಞತ್ವ ಬರುತ್ತೆ. ತತೇವ ಛಿನ್ನದ್ವೈಧಾ, ಅದರಿಂದ ಪಾಪ ಎಲ್ಲ ಕಳ್ಕೊಂಡ್ಬಿಡ್ತು. ತಜ್ಜೋಕ್ತಂ ಕ್ಷೀಣ ಪಾಪಾ ಮಹಾಜ್ಞಾನಾ ಜಾಯಂತೆ ಗತ ಸಂಶಯಾ ಇತಿ. ಕ್ಷೀಣ ಪಾಪಾ ಗತ ಸಂಶಯಾ ಮಹಾಜ್ಞಾನಾ ಜಾಯಂತೆ. ಯಾರಿಗೆ ಪಾಪವೆಲ್ಲ ಹೋಗಿಬಿಡುತ್ತೋ ಅವ್ರು ಮಹಾಜ್ಞಾನಿಗಳಾಗಿ ಎಲ್ಲ ಸಂಶಯ ಕಳ್ಕೊಂಡ್ಬಿಡ್ತಾರೆ. ಜ್ಞಾನಿಯಾಗಿದ್ದ ರಕ್ಷಣೆ ಸಂಶಯ ಕಳ್ಕೊಳ್ಳೋದು ಜ್ಞಾನಿ, ಡೌಟ್ ಬಂತು ಎಕ್ಸ್ಪರ್ಟ್ನ ಕೇಳೋದಂತ ಹೋಗ್ತದೆ ಕಷ್ಟ. ಅವನು ಹೇಳಿ ನೋಡಿದ್ರೆ ಕ್ಲಿಯರ್ ಆಯಿತು ಅಂತೇಳಿ. ಡೌಟ್ ಬಂದಾಗ ನಮಗೆ ನಿಶ್ಚಯ ಮಾಡ್ತಕ್ಕಂಥ ವ್ಯಕ್ತಿ ಬೇಕಾಗುತ್ತೆ. ಯಥಾರ್ಥ ಜ್ಞಾನವೇ ನಿಶ್ಚಯ ಮಾಡಿಕೊಳ್ಳೋ ಜ್ಞಾನವಾದ್ದರಿಂದ ಅದ್ರ ಬಗ್ಗೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾನೇ ಇರಬೇಕು. ಈ ಜ್ಞಾನೇನ ಸದೃಶಂ ಭವಿತ್ ಜ್ಞಾನೇನ ಅಂದರೆ ಎರಡು ಅರ್ಥ. ಯಥಾರ್ಥ ಜ್ಞಾನೇನ ಫಸ್ಟು, ಅದು ಎಂಥದ್ದು ಉಪಯುಕ್ತ ವಸ್ತು, ಅದರಲ್ಲೂ ಕೂಡ ಬ್ರಹ್ಮ ವಿಷಯ. ಬ್ರಹ್ಮ ವಿಷಯ ಯಥಾರ್ಥ ಜ್ಞಾನಮೇವ ಪರಮಂ ಪವಿತ್ರಂ, ಅದಕ್ಕಿಂತ ಹೆಚ್ಚು ಪವಿತ್ರವಾದ ಯಾವುದೋ ಜ್ಞಾನ ಇದ್ದುಬಿಟ್ರೆ ಅದು ಪವಿತ್ರ ತಂದುಕೊಡೋದಿಲ್ಲ. ಬ್ರಹ್ಮಜ್ಞಾನನೇ ಆಗಬೇಕು, ಮತ್ತು ಬ್ರಹ್ಮನನ್ನು ತಿಳಿಸ್ತಕ್ಕಂಥ ಸಾಧನ ಮಾರ್ಗದ ಜ್ಞಾನವೇ ಆಗಬೇಕೇ ಹೊರತು ಬೇರೆ ಜ್ಞಾನ ಆಗಬಾರ್ದು. ಚಿನ್ನದ್ವೈಧ ಯಥಾತ್ಮನಃ ಇದೀವ ಅತ್ರೈವ ಪ್ರಮಾಣಮಃ ತಚ್ಚಿ. ಈ ವಿಷಯಕ್ಕೆ ಪ್ರಮಾಣ ಕೊಟ್ಟರು ದ್ವೈತ ಶಬ್ದಕ್ಕೆ. ಅಕೃತಾತ್ಮನಾಂ ಅಶುದ್ಧ ಬುದ್ಧೀನಾಂ, ಕೃತ ಆತ್ಮರು ಅಂದರೆ ಶುದ್ಧ ಬುದ್ಧಿಯವರು, ಅಕೃತ ಆತ್ಮರು ಅಂದರೆ ಅಶುದ್ಧ ಬುದ್ಧಿಯ ಜನ. ಚಿನ್ನ ಇತ್ಯಾದೇಹೇ ಸಮಾಸತ್ವ ಅಭಿಪ್ರೇತ್ಯ ವಿಗ್ರಹಮಾಹ ಚಿನ್ನೇ. ಚಿನ್ನ ಇತ್ಯಾದಿ ಚಿನ್ನದ್ವೈಧ ಆಯತಾತ್ಮ ಅನ್ನೋದು ಸಮಾಸ ಅಂತ ಹೇಳೋದಕ್ಕೋಸ್ಕರ ವಿಗ್ರಹವನ್ನು ಬಿಡಿಸಿ ತೋರಿಸ್ತಾರೆ. ಆಯತ ಶಬ್ದಸ್ಯ ಆತ್ಮಶಬ್ದಸ್ಯ ಚ ಅನೇಕಾರ್ಥತ್ವಾತ್ ಆಯತಾತ್ಮನಃ ಇತ್ಯೇತದ್ವಾಚಷ್ಟೇ ದೀರ್ಘೇ. ಆಯತ ಶಬ್ದಕ್ಕೂ ಅನೇಕ ಅರ್ಥ ಇದೆ, ಆತ್ಮಶಬ್ದಕ್ಕೂ ಅನೇಕ ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ಅಂತ ಹೇಳೋದಕ್ಕೋಸ್ಕರ ದೀರ್ಘಮನಸಃ ಸರ್ವಜ್ಞ ಇತ್ಯರ್ಥ ಅಂತ ಅರ್ಥ. ಅಣುನು ಮನಸಃ ಕಥಂ ದೀರ್ಘತ್ವವಿತ್ಯತಃ ಸರ್ವಜ್ಞ ಇತಿ. ಮನಸ್ಸು ಅತ್ಯಂತ ಸೂಕ್ಷ್ಮ, ಅದೇನು ದೀರ್ಘ ಆಗತ್ತೆ ಅಂತ ಕೇಳಿದರೆ, ದೀರ್ಘ ಅಂದರೆ ಏನರ್ಥ, ಅದಕ್ಕೆ ವಿಶಾಲವಾಗೋದು ಅಂದರೆ ಹೆಚ್ಚು ವಿಷಯ ತಿಳ್ಕೊಳ್ತಾನೆ ಅಂತ, ಹೆಚ್ಚು ವಿಷಯ ತಿಳ್ಕೊಳ್ಳೋದು ಅಥವಾ ಹೆಚ್ಚು ಸ್ಪಷ್ಟ ತಿಳ್ಕೊಳ್ಳೋದು, ಅದಕ್ಕೆ ದೀರ್ಘತ್ವ ಅಂತಾನೆ ಹೊರತು ಮನಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದರೆ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಅವನೇ ಭಾರಿ ಮುಂದೆ ಬಂದಿದ್ದಾನೆ ಅಂತ ಹೇಳಿದರೆ ಮುಂದೆ ಏನು ಹಾಗೇ ಇದ್ದಾನಲ್ಲ ಅಂತ ಕೇಳಿದರೆ, ಅವನು ಓದು, ಅವನ ಸಾಧನೆ, ಅವನ ಅಧಿಕಾರ ಅದರಲ್ಲಿ ಮುಂದೆ ಬಂದಿದ್ದಾನೆ ಅಂತ ಅರ್ಥನೇ ಹೊರತು ಅವನು ಈ ರೀತಿ ಬಂದಿದ್ದಾನೆ ಅಂತ ಅರ್ಥ ಅಲ್ಲ. ನಾಲ್ಕೆ ಮುಂದೆ ಬಾರ ಅಂತ ಕರೋದು, ನಾಲ್ಕು ಹೆಚ್ಚೆ ಮುಂದೆ ಬಂದುಬಿಟ್ಟ, ಮುಂದೆ ಬಂದುಬಿಟ್ಟೆ ಅಂತ ಕೇಳಿದರೆ ಇದು ಮುಂದೆ ಬರೋದಲ್ಲ. ಮುಂದೆ ಬರೋದು ಅಂದ್ರೆ ಏನು? ಪ್ರಾಸ್ಪರ್ ಆಗೋದು. ಅದೇ ರೀತಿ ಇಲ್ಲೂ ಕೂಡ ವಿಶಾಲ ಮನಸ್ಸಾಗೋದು ಅಂದ್ರೆ ಏನರ್ಥ? ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಕಳ್ಕೊಂಡು ಯಥಾರ್ಥಾನ ಪಡೆಯೋದು, ಹೆಚ್ಚೆಚ್ಚು ವಿಷಯ ತಿಳ್ಕೊಳ್ತಾ ಹೋದಂತೆ ಸರ್ವಜ್ಞಾನ ಆಗ್ತಾನೆ. ಯಾವಾಗಲೂ ಜ್ಞಾನದಲ್ಲಿ ಲಿಮಿಟ್ ಮಾಡಬಾರ್ದು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಕ್ವಾಂಟಿಟಿನೂ ಮೇಂಟೈನ್ ಮಾಡಬೇಕು. ಹೆಚ್ಚೆಚ್ಚು ತಿಳ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಗೊತ್ತಾಯ್ತಾ? ಹೆಚ್ಚೆಚ್ಚು ತಿಳ್ಕೊಳ್ಳೋದು ಒಂದು, ಸರಿಯಾಗಿ ತಿಳ್ಕೊಳ್ಳೋದು ಒಂದು. ಕಡಿಮೆ ತಿಳ್ಕೊಂಡು ಅದರಲ್ಲಿ ಸಂಶಯ ಬೇರೆ, ಜೊತೆಗೆ ತಿಳ್ಕೊಂಡ್ರೆ ಸ್ವಲ್ಪ ಅದು ಸಂಶಯ. ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಕೂಡ ಅನುಕೂಲ ಇರಬೇಕು, ಸಂಶಯ ಪರಿಹಾರ ಶುರುವಾಗುತ್ತೆ. ಹೆಚ್ಚೆಚ್ಚು ಜ್ಞಾನ ಬಂದಷ್ಟು ಕೂಡ ಒಂದು ವಿಷಯದ ಬಗ್ಗೆ ಅದು ಏನಾಗೋದಿಲ್ಲ, ವೇಸ್ಟ್ ಆಗೋದೇ ಇಲ್ಲ, ಸಾರ್ಥಕವಾಗುತ್ತೆ. ಹೇತು ಹೇತು ಮದ್ಭಾವೆ ಆಯತಾತ್ಮತ್ವಾದೇವಾ ಶ್ರವಣಾದಿನ ವಿಜಿತ ವೇದ್ಯ ಇತ್ಯರ್. ಶ್ರವಣ ಮಾಡಿ 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 ತಿಳ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ಸಮಾಸೇನ ಉಕ್ತಯೋರಪಿ ಅರ್ಥಯೋ ಬುದ್ಧ್ಯಾ ವಿವಿಕ್ತಯೋ ಹೇತು ಹೇತು ಮದ್ಭಾವೋ ಅಸ್ತೀತಿ ಭಾವೇನಾಹ ತತೈವೇ. ಸಮಾಸೇನ ಉಕ್ತಯೋ ಅಪಿ ಅರ್ಥಯೋ ಬುದ್ಧ್ಯಾ ವಿವಿಕ್ತತ್ವಯೋ ವಿವಿಕ್ತಯೋ ಹೇತು ಹೇತು ಮದ್ಭಾವೋ ಅಸ್ತಿ. ಯಾವುದು? ದೀರ್ಘಮನಸಃ ಸರ್ವಜ್ಞ. ದೀರ್ಘಮನಸ್ಸು ಆಗ್ತಾ ಹೋದಂತೆ ಹೆಚ್ಚೆಷ್ಟು ವಿಷಯ ತಿಳಿಯುತ್ತೆ, ಸ್ಪಷ್ಟವಾಗ್ತಾ ಹೋದಂತೆ ಜ್ಞಾನ ಹೆಚ್ಚಾಗುತ್ತೆ. ತತೈವೆ ಆಯತಾತ್ಮಾದೇವ ಆಯತಾತ್ಮತ್ವಾದೇವ ಕ್ಷೀಣ ಕಲ್ಮಷತ್ವ ಆಯತಾತ್ಮತ್ವ ಛಿನ್ನ ದ್ವೈತತ್ವಾನಾಂ. ನೋಡಿ, ಒಂದು ಕ್ಷೀಣ ಕಲ್ಮಷತ್ವ, ಎರಡು ಆಯತಾತ್ಮತ್ವ, ಮೂರು ಛಿನ್ನ ದ್ವೈತತ್ವ. ಈ ಮೂರು ಸೇರಿಬಿಟ್ರೆ ಅದು ಹೇತು, ಒಂದಕ್ಕೊಂದು ಹೇತು ಹೇತು. ಮದ್ದು ಪಾಪ ಕಳ್ಕೋಬೇಕು, ಮನಸ್ಸು ವಿಶಾಲ ಆಯಿತು ಆಗ ಸಂಶಯ ಪರಿಹಾರ ಆಯಿತು. ಒಂದಕ್ಕೊಂದು ಕಾರ್ಯಕಾರಣ ಭಾವ, ಒಂದು ರಿಸಲ್ಟ್ ಮತ್ತೊಂದು. ಹೇತು ಹೇತು ಮದ್ಭಾವೆ ಹೇತು ಹೇತು ಮದ್ಭಾವ. ಒಂದು ಹೇತು ಅಂದ್ರೇನು? ಕಾರಣ. ಇವತ್ತು ಉದಾಹರಣೆಗೇನು, ಅವನು ಕೋಟಿ ಎಷ್ಟು ದಾನ ಮಾಡಿಬಿಟ್ಟ, ಅವನು ಕೋಟ್ಯಾಧೀಶ ದಾನ ಮಾಡ್ದ, ದಾನ ಹೇಗೆ ಮಾಡ್ದ? ಉತ್ತರ ಎಲ್ಲಿದೆ? ಕೋಟಿ ಪದದಲ್ಲೇ ಇದೆ, ಅದು ಹೇತು ಗರ್ಭವಾದ ಪದ ಅನ್ಸಿದ್ರು. ಆಮೇಲೆ ಅವನು ಕೊಡ್ಲಿಕ್ಕೆ ಏನು ಕಾರಣ ಆಯಿತು? ಶ್ರೀಮಂತಿಗೆ ಇರೋದೇ ಕಾರಣ ಆಯಿತು, ಅದು ಹೇತು. ಅದು ಶ್ರೀಮಂತಿಗೆ ಇರೋದೇ ಕಾರಣವಾಗಿದ್ದರಿಂದ ಅದು ಹೇತು ಹೇತು ಮದ್ಭಾವ. ಹೇತು ಹೇತುವನ್ನು ಹೊಂದಿರೋದು, ಯಾವುದು ಹೇತು ಯಾವುದನ್ನು ಹೇತುವನ್ನು ಹೊಂದಿದೆ, ಕಾರ್ಯಕಾರಣ ಭಾವ ಅಂತೀವಲ್ಲ ಹಾಗೆ, ಅಷ್ಟೇನಲ್ಲ. ಅದಕ್ಕೇನೆ ಹೇತು ಹೇತು ಮದ್ಭಾವ ಇದೆ. ಅದಕ್ಕೇನು ಆಧಾರ ಅಂದರೆ ತಚ್ಚೇತಿ. ತಚ್ಚೋಕ್ತಂ ಕ್ಷೀಣ ಪಾಪಾಹ ಮಹಾಜ್ಞಾನಾಹ ಜಾಯಂತೆ ಗತ ಸಂಶಯಾಹ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯಥಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಯುಕ್ತಾನಾಂ ಸುಲಭಂಚತೇಷಾಂ ಬ್ರಹ್ಮ ಇತ್ಯಾಹ. ಅವರಿಗೆ ದೇವರು ಸಿಗೋದು ಭಾರಿ ಸುಲಭ ಅಂತ ಹೇಳಿಬಿಡ್ತಾರೆ ಇಂಥವರಿಗೆ. ಕಾಮಕ್ರೋಧ ವಿಯುಕ್ತಾನಾಂ, ಫಸ್ಟ್ ಮಾಡಿದ್ದೇನವರು ಕಾಮಕ್ರೋಧ ಕಳ್ಕೊಂಡ್ರು, ಯುಕ್ತ ಹೊಂದಿದವರು, ವಿಯುಕ್ತ ಆಪೋಸಿಟ್ ಬಿಟ್ಟವರು, ಕಾಮಕ್ರೋಧ ಬಿಟ್ಟವರು. ಮತ್ತು ಯತೀನಾಂ ಮನೋನಿಗ್ರಹ ಜಿತೇಂದ್ರಿಯರು, ಸನ್ಯಾಸಿಗಳು ಅಂತ ಅರ್ಥ ಅಲ್ಲ. ಜಿತೇಂದ್ರಿಯ ಅದು ಮಾಡಿದ ಏನರ್ಥ ಆಗತ್ತಾಗ? ಯತಿಗಳಿಗೆ ಮಾತ್ರ ಮೋಕ್ಷ ಅಂತಾಗತ್ತೆ, ಸರಿಯಲ್ಲ. ಯಥಚೇತಸ ಮನೋನಿಗ್ರಹ ಯತೀನಾಂ ಇಂದ್ರಿಯ ನಿಗ್ರಹ, ಯಥಚೇತಸ ಮನೋನಿಗ್ರಹ ಅಭಿತೋ. ಅಂಥವರಿಗೆ ನಿರ್ವಾಣಂ ಬ್ರಹ್ಮ ಅಭಿತಃ ವರ್ತತೆ ಮೂಲಕ ವಿದಿತಾತ್ಮನಾಂ ಅಪರೋಕ್ಷ ಜ್ಞಾನಗಳಾಗಿಬಿಟ್ಟಿದ್ದಾರೆ. ಅವರಿಗೆ ನಿರ್ವಾಣಂ ಬ್ರಹ್ಮ ಅಭಿತಃ ವರ್ತತೆ, ಬ್ರಹ್ಮಜ್ಞಾನ ಯಾವಾಗಲೂ ಇರುತ್ತೆ, ದೇವರು ಯಾವಾಗಲೂ ಕಾಣಿಸ್ತಾನೆ. ಅದೇ ಸ್ಥಿತಿ ರೀಚ್ ಆಗ್ತಾ ಹೋದಂತೆ ಅಂತ ಅರ್ಥ. ಅದಕ್ಕೆ ಹಿಂದೆ ಬಂತಲ್ಲ ನಿನ್ನೆ, ಮೂರು ಸಲ ರಿಪೀಟ್ ಆಗ್ತಾನೇ ಇದೆ. ನಿರ್ವಾಣ ವಾಣ ಅಂದರೆ ದೇಹ, ಪ್ರಾಕೃತ ದೇಹ, ನಿರ್ವಾಣ ಪ್ರಾಕೃತ ಹೇಳಿದವನು ಆ ಶರೀರ, ಅಪ್ರಾಕೃತ ಶರೀರ ಅಂತ ಅರ್ಥ. ನಿರ್ವಾಣ ಶಬ್ದಕ್ಕೆ ಅಪ್ರಾಕೃತ ಶರೀರ ಮೋಕ್ಷ ಅಂತ ಹೇಳೋದಲ್ಲ. ಇಲ್ಲೇನಿದೆ, ಬ್ರಹ್ಮ ನಿರ್ವಾ ಬ್ರಹ್ಮನಿಗೆ ಅಬ್ಜೆಕ್ಟಿವ್ ಅದು. ನಿರ್ವಾಣ ಅನ್ನೋ ಮುಖ್ಯ ನಿರ್ವಾಣ ಅಂತ ಕೂಡ ಯಾತಕ್ಕೆ ಮೋಕ್ಷ ಅಂತ ಕರೀತಾರೆ? ಇಲ್ಲ, ಪ್ರಸಕ್ತಿ ಬಂದಿಲ್ಲ. ನಿರ್ವಾಣ ಮೋಕ್ಷ ಅಂತ ಅರ್ಥ ಇದೆ. ಯಾತಕ್ಕೆ ಅಂದರೆ ವಾಣ ಅಂದರೆ ಲಿಂಗದೇಹ ಇತ್ಯಾದಿಗಳು, ಅವಿರೋದಿಲ್ಲ ಆದ್ದರಿಂದ ಮೋಕ್ಷ ನಿರ್ವಾಣ ಶಬ್ದ ಅಂತ ಕರೀತಾರೆ. ಅದಕ್ಕೆ ಬೌದ್ಧರಲ್ಲಿ ಹೆಚ್ಚು ನಿರ್ವಾಣ ಹೊಂದಿದರು ಅಂತ ಹೇಳೋ ಪದ್ಧತಿ ಉಂಟು. ನಿಜವಾಗ್ಲೂ ಹೊಂದಿರೋದಿಲ್ಲ ಹೇಳೋ, ಸ್ವರ್ಗಸ್ಥರ ಸುಳ್ಳು ಹೇಳ್ತಾರಲ್ಲ ಹಾಗೆ, ಅದನ್ನು ಸುಳ್ಳು ಹೇಳ್ತಾರೆ. ಕಾಮಕ್ರೋಧ ಇತಿ ಅಭಿತ ಅಂದರೆ ಸರ್ವತಃ ಎಲ್ಲ ನಾವು ಕಷ್ಟಪಟ್ಟು ದೇವರಿದ್ದಾರೆ ಅಂತ ಪುಸ್ತಕ ಓದಿ ಇದನ್ನು ನೋಡಿ ಯೋಚನೆ ಮಾಡಿ ದೇವರನ್ನು ತಿಳ್ಕೋದು ಡೈರೆಕ್ಟಾಗಿ ಕಾಣಿಸ್ತದೆ. ಗೊತ್ತಾಯ್ತಾ? ಇವತ್ತು ಉಪ್ಪು ಹಾಕಿದ್ದ ಭಾರಿ ಸಂಶಯ, ಆ ದಾರಿ ಹಾಕಿದಷ್ಟು ಅಷ್ಟ ಗೊತ್ತಾಗ್ಬಿಡುತ್ತೆ, ಇದು ಕನ್ಫರ್ಮ್ ಆಗಿಬಿಡುತ್ತೆ. ಆ ಥರ ಅವ್ರಿಗೆ ಏನಾಗಿದೆ ಗೊಂದಲನೇ ಇಲ್ಲ, ಪ್ರತಿಯೊಂದರ ಬಗ್ಗೆಯೂ ಸ್ಪಷ್ಟ ಚಿತ್ರ ಇರೋದರಿಂದ ವಿದಿತಾತ್ಮನ ವಿದಿತ ಆತ್ಮ ದೇವರು ಯಾರನ್ನು ತಿಳ್ಕೊಂಡಿದ್ದಾರೆ ದೇವರನ್ನು, ಅವರೆಲ್ಲ ವಿದಿತಾತ್ಮರು, ಕಾಮಕ್ರೋಧ ವಿಯುಕ್ತರು, ಯತಿಗಳು, ಯತತೇತರು, ವಿದಿತಾತ್ಮರು ಆದವರಿಗೆ ನಿರ್ವಾಣಂ ಬ್ರಹ್ಮ ಅವಿತಃ ವರ್ತತೆ. ಅಷ್ಟೇ, ಅಪ್ರಾಕೃತ ಶರೀರದ ಬ್ರಹ್ಮ ಪರಮಾತ್ಮ ಯಾವಾಗಲೂ ಕೂಡ ಅವರಿಗೆ ತಿಳಿಯಲ್ಪಡ್ತಾನೆ, ಕಾಣಿಸ್ತಾ ಇರ್ತಾನೆ. ಸುಲಭಂಚ ಇತಿ, ಅವರಿಗೆ ಸ್ವಲ್ಪ ಭಾರಿ ಸುಲಭ. ಯತೀನಾಂ ಸರ್ವಂ ಬ್ರಹ್ಮತಯಾ ಏವ ಪ್ರತೀಯತೆ. ಅವ್ರು ಉಳಿದವರ ಅರ್ಥ ಏನು ಮಾಡ್ಕೊಂಡ್ಬಿಡ್ತಾರೆ ನೋಡಿದ್ರೆ, ಎಲ್ಲ ಬ್ರಹ್ಮ ಜಗನ್ಮಿಥ್ಯ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅರ್ಥ ಮಾಡ್ಕೋತಾರೆ. ಅರ್ಥಾತ್ ಸಂಬಂಧ ಇಲ್ಲ, ಅದಕ್ಕೆ ಹೇಳ್ತಾರೆ ಅದಲ್ಲ ಅರ್ಥ, ಸುಲಭಂ ಅಂತ ಅರ್ಥ. ಸುಲಭನೋ ಹರಿ ಅಂತಾರಲ್ಲ ಅದು, ಸುಲಭಂಚ ತೇಷಾಂ ಬ್ರಹ್ಮದರ್ಶನಂ ಬ್ರಹ್ಮೇತ್ಯಾಹ. ಕೇವಲ ಮುಕ್ತಲಕ್ಷಣ ಇತಿ ಚ ಅರ್ಥ, ಬರೀ ಇಷ್ಟೇ ಅಲ್ಲ, ಮುಂದಿದೆ. ಇದಂಚ ಅಸಾಧಾರಣ ಧರ್ಮತ್ವಾದ ಜ್ಞಾನಿ ಲಕ್ಷಣಂ ಭವತ್ತೇವಾ. ಯಾವುದು ಜ್ಞಾನಿಯ ಲಕ್ಷಣ? ಕಾಮಕ್ರೋಧ ಬಿಡೋದು, ಯತಿತ್ವ, ಯತಚೇತಸ್ಕತ್ವ, ವಿದಿತಾತ್ಮ, ಇವೆಲ್ಲ ಕೂಡ ಜ್ಞಾನಿಗಳ ಮುಖ್ಯ ಲಕ್ಷಣ. ಅಸಾಧಾರಣ ಲಕ್ಷಣ ಅಂದ್ರೇನು? ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಬೇರೆ. ಭವತ್ತೆ ಸೌಲಭ್ಯ ವಾಚಿ ಕಿಮಪ್ಯತ್ರ ನ ಪ್ರತೀಯತೆ ಇತ್ಯತಃ ತದ ಉಪಾದಾಯ ವ್ಯಾಚಷ್ಟೆ ಅಭಿತಃ. ಇಲ್ಲಿ ಸೌಲಭ್ಯ ಅಂತ ಅರ್ಥ ಬರ್ತದೆ, ಎಲ್ಲಿದೆ ಸೌಲಭ್ಯ ಅಂದರೆ ಅಭಿತಃ ಅಂತಿದೆ. ಅಭಿತ ಅಂದ್ರೇನು? ಸರ್ವ ದೇಶ ಕಾಲೇಶು ಇತ್ಯರ್ಥ. ಯಾವುದೇ ಸ್ಥಳಕ್ಕೆ ಹೋಗಲಿ, ಯಾವುದೇ ಸಮಯವಾಗಿರಲಿ, ಅವರಿಗೆ ಬ್ರಹ್ಮಜ್ಞಾನ ಇರುತ್ತೆ. ಆ ರೀತಿ ಅವರು ಆ ಮಾಟ ತಲುಪಿಟ್ಬಿಡ್ತಾರೆ ಎಲ್ಲ. ಅವನಿಗೆ ಮದ್ದು ಎಷ್ಟು ಕಷ್ಟಪಟ್ಟು ಕರೀತಾರೆ ಮಗ್ಗಿ ಕಲಿಯೋದೆಲ್ಲ ಕೂಡ, ಆಮೇಲೆ ನೋಡಿ ಬಡ ಅರ್ಥ ಆಗ್ತಿರುತ್ತೆ. ಹಾಗೆ ಆ ರೀತಿ, ಆ ರೀತಿ ಹೇಗೆ ನಮಗೆ ಜ್ಞಾನ ವೃತ್ತಿ ಆಗಿದ್ದು ಗುರುತದು, ಅದರ ಸಂಶಯ, ಮತ್ತೆ ಕೂಡಿಸೋದು, ಇದು ಮಾಡೋದು, ಮತ್ತೆ ರಿಪೀಟ್ ಮಾಡೋದು, ಏನೋ ಮಾಡ್ತಿರ್ತಾನೆ. ಆಮೇಲೆ ದೊಡ್ಡ ದೊಡ್ಡದನ್ನು ಕಡುಮಿಚ್ಕೊಂಡು ಹೇಳ್ತಾನೆ. ಯಾಕೆ? ಅದಕ್ಕೆ ಆ ಸಿದ್ಧಿ ಬರೋದು, ಸಿದ್ಧಿ ಬಂದಾಗ ಅದು ಸಾಧ್ಯ. ಆ ರೀತಿ ಬ್ರಹ್ಮಸಿದ್ಧಿ ಬರೋದರಿಂದ ಸರ್ವ ದೇಶಗಳಲ್ಲಿ ಸರ್ವ ಕಾಲಗಳಲ್ಲಿ ಅವರಿಗೆ ಬ್ರಹ್ಮಜ್ಞಾನ ಜಾಗೃತವಾಗಿರುತ್ತೆ ಅಂತ ಅರ್ಥ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ ಯತೇಂದ್ರಿಯ ಮನೋ ಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಸ್ ಸದಾ ಮುಕ್ತಯೇ ವಸಃ. ಎರಡು ಶ್ಲೋಕದಲ್ಲಿ ಕೊನೆ ಕೊನೆ ಹೇಳ್ತಿದ್ದಾರೆ. ಸ್ಪರ್ಶಾನ್ ಕೃತ್ವಾ ಬಹಿಹಿ ಬಾಹ್ಯಾತ್ ಚಕ್ಷುಃ ಚ ಏವ ಅಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ ಯತೇಂದ್ರಿಯ ಮನೋ ಬುದ್ಧಿ ಮುನಿಃ ಮೋಕ್ಷಪರಾಯಣ ವಿಗತೇಚ್ಛಾ ಭಯ ಕ್ರೋಧಃ ಯಃ ಸದಾ ಮುಕ್ತಃ ಏವ ಸಹ. ಬಹಿರ್ಬಾಹ್ಯಾನ್, ಬಾಹ್ಯಾನ್ ಸ್ಪರ್ಶಾನ್ ಬಹಿಕೃತ್ವಾ, ಬಾಹ್ಯಾನ್ ಸ್ಪರ್ಶಾನ್ ಬಹಿಕೃತ್ವಾ, ಹೊರಗಿನ ಸ್ಪರ್ಶಗಳನ್ನು ಹೊರಗೆ ಹಾಕಿಬಿಡಬೇಕಾಗಿದೆ. ಅಂದರೆ ವಿಷಯಗಳೆಲ್ಲ ಹೊರಗಿಂದು, ಕಣ್ಣಿಗೆ ರೂಪ ಇತ್ಯಾದಿಗಳು, ಅದನ್ನೆಲ್ಲ ಡೀಲಿಂಗ್ ಮಾಡಿಬಿಡಬೇಕು ಅಂತ. ಬಾಹ್ಯಾನ್ ಕೃತ್ವ ಅಂದರೆ ಡೀಲಿಂಗ್ ಮಾಡಬೇಕು. ಆಮೇಲೆ ಚಕ್ಷುಶ್ಚೈವ ಅಂತರೇ ಭ್ರುವೋಹು, ಚಕ್ಷುಸ್ಸನ್ನು ಎಲ್ಲಿ ಹೋಗುತ್ತೆ ಚಕ್ಷುಸ್ಸು? ರೂಪಾದಿಗಳ ದರ್ಶನಕ್ಕೆ ಹೋಗುತ್ತೆ. ಅದನ್ನು ಡೀಲಿಂಗ್ ಮಾಡಿಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅದನ್ನು? ಅಂತರೇ ಭ್ರುವೋಹು, ಎರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಬೇಕು ಅಂತ ಹೇಳಿ. ಎರಡು ಹುಬ್ಬುಗಳ ಮಧ್ಯದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿ, ದೃಷ್ಟಿ ಅಂತ ಹೇಳಿದ್ದಕ್ಕೆ ಒಂದೇ ಅಲ್ಲ, ಎಲ್ಲ ಇಂದ್ರಿಯಗಳಲ್ಲಿ ಕಾನ್ಸಂಟ್ರೇಟ್ ಆಗಬೇಕು. ಬರೀ ಕಣ್ಣೊಂದೇ ನೋಡೋದಲ್ಲ, ಏನಾಗಬೇಕದು? ಪ್ರತಿಯೊಂದು ಆ ಕಡೆಗೆ ಬರಬೇಕು. ಬರು ಎಲ್ಲ ಬರಬೇಕು, ಎಂಟೈರ್ ಇದು ಬಂದರೆ ಆಗ ಅದು ಪೂರ್ತಿ ಸಿದ್ಧಿ ಬಂದಾಗಲೆಕ್ಕ. ಬಾಹ್ಯ ಸ್ಪರ್ಶಗಳನ್ನು ಬಿಟ್ಬಿಡೋದು ಅಂತ ಅರ್ಥ. ಬಾಹ್ಯ ಸ್ಪರ್ಶಗಳು ಅಲ್ಲೇ ಇರಲಿ, ಹೊರಗಿನ ಪದಾರ್ಥ ಹೊರಗಿನ ಹೊರಗೆ ಒಳಗೊಳಗೆ ಅಂತೀವಲ್ಲ, ಹಾಗೆ ಹೊರಗಿನಿಂದ ಹೊರಗೆ ನಿಂತೀರಿ ಅಂತ ಹೇಳಿದರೆ ಹೊರಗಿನ ಭೌತಿಕ ಪದಾರ್ಥ ಅಲ್ಲ, ಹೊರಗಿನ ಪದಾರ್ಥಗಳು, ಅವನ್ನೆಲ್ಲ ಬಿಟ್ಬಿಡಿ. ತದಲಂ ಬಹುಲೋಕ ವಿಚಿಂತನ, ಅದೇ ಅರ್ಥ. ಆಚಾರ್ಯ ಒಂದು ಮಾತು ಸೂತ್ರ ಇದ್ದಾಗ ಯಾವುದೇ ಶ್ಲೋಕಕ್ಕೂ ಸರಿಯಾದ ಸಾರ್ಥರ್ಯ ಅಂದ್ರೆ ಅದೇನೆ. ಹೊರಗಿನ ಬಿಟ್ಬಿಡಿ, ದೇವರು ಒಳಗಿನವನು, ದೇವರು ಬಿಂಬರೂಪ ಮಾತು ಹೊರಗಿದ್ದಾನ ಒಳಗಿದ್ದಾನ? ಅದಕ್ಕೆ ನಾವು ಹೊರಗಿನ ಒಳಗಿನ ಪದಾರ್ಥ ನೋಡ್ಬೇಕಾದ್ರೆ ಏನು ಮಾಡಬೇಕಾಗ? ಯಾರು ಬೇಕಾದವ್ರು ಬಂದರೂ ಬಾಲ ಹಾಕ್ಬಿಡ್ತಾರೆ ಮುಂದೆ. ಬಾಹ್ಯ ಹೊರ ನೋ ಎಂಟ್ರಿ, ಬೇರೆಯವರಿಗೆ ಏನಿಲ್ಲ, ನೋ ಎಂಟ್ರಿ. ಸಂಬಂಧಪಡದೇ ಇದ್ದವರಿಗೆ ಎಂಟ್ರಿ ಹಾಗಿಲ್ವೋ? ಈ ಮೋಕ್ಷಕ್ಕೆ ಸಂಬಂಧಪಡದೇ ಇರತಕ್ಕಂಥ ಶಬ್ದಾದಿಗಳ ಬಗ್ಗೆ ನೋ ಎಂಟ್ರಿ, ಒಳಗೆ ಬರ್ಕೊಡ್ದವು, ಗೊತ್ತಾಯ್ತಾ? ಒಳಗೆ ಪರಮಾತ್ಮ ಇದ್ದಾನೆ, ಮಡಿ ಮಡಿ ಹೊರಗೆ ಹೋಗಿ ಅಂತ ಕಳಿಸ್ತಾರಲ್ಲ ಆ ಟೈಪ್ ಎಲ್ಲ ಮೈಲಿಗೆ ಅವೆಲ್ಲ ಭೌತಿಕ ಪದಾರ್ಥ ಏನು ಮಾಡಿಬಿಡುತ್ತೆ, ಮೈಲಿಗೆ ಮಾಡಿಬಿಡುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಒಳಗೆ ಬರದಂತೆ ನೋಡ್ಕೋಬೇಕು, ಗೊತ್ತಾಯ್ತಾ? ಈ ಕಡೆಗೆ ಏನಾಗುತ್ತಾಗ ಫುಲ್ ಕಂಪ್ಲೇಂಟ್ ಕಾನ್ಸಂಟ್ರೇಟ್, ಅದು ಡಿಸ್ಟರ್ಬೆನ್ಸ್ ಇಲ್ಲ. ಈಗ ಬಾಲ ಹಾಕಿಬಿಟ್ಟ ನಿಶ್ಚಿಂತೆ ಆಯ್ತು, ಮನೆ ಬಾಗಿಲು ಹಾಕಿದಾಗ ಒಳಗೆ ಯಾರು ಬರೋ ಸಾಧ್ಯತೆ ಇಲ್ವೋ ಆ ಥರ ಹೊರಗೆ ಹಾಕಿಬಿಟ್ಟಾಗ ಡಿಸ್ಟರ್ಬೆನ್ಸಿಗೆ ಸಾಧ್ಯತೆನೇ ಇಲ್ಲ. ಈಗ ಏಕಾಗಿ ಒಳ್ಳೆ ನಿಧಾನ ಮಾತಾಡ್ಬೋದು, ಈಗ ಯಾವ ತೊಂದರೆ ಇಲ್ಲ ಅಂತ ನಾವು ಹೇಗೆ ಯೋಚನೆ ಮಾಡ್ತೀವಲ್ಲ ಆ ರೀತಿ ಮಾಡಬೇಕು. ಪ್ರಾಣಾಪಾನವು ಸಮೋಕೃತ್ವ, ಅರ್ಥ ಏನು? ಕುಂಭಕದಲ್ಲೇ ಇರಬೇಕು ಅಂತ. ಕುಂಭಕದಲ್ಲಿ ಪ್ರಾಣಾಪಾನ ಸಮ ಮಾಡೋದು ಅಂದ್ರೇನು? ಈ ಕಡೆ ಪ್ರಭು ಕೂಪೂರಕ ಇಲ್ಲ, ರೇಚಕ ಇಲ್ಲ. ರೇಚಕ ಏನರ್ಥ? ಕುಂಭಕ ಒಂದೇ ಇದೆ ಅಂತ. ಆಮೇಲೆ ನಾಸಾಭ್ಯಂತರ ಚಾರಿಣವು, ನಾಸದ ಅಭ್ಯಂತರ ಮೂಗಿನೊಳಗೆ ಇರಬೇಕಂದ್ರೆ ಹೊರ ಬರದಂತೆ ನೋಡ್ಕೋಬೇಕು, ಅದು ಕುಂಭಕ. ಯತೇಂದ್ರಿಯ ಮನೋ ಬುದ್ಧಿ, ಯತೇಂದ್ರಿಯ ಯತ ಮನಃ, ಯತ ಮನಃ ಯತ ಬುದ್ಧಿ. ಅನುಭವ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು, ಮನಸ್ಸನ್ನು ಮಾಡಬೇಕು, ಬುದ್ಧಿಯನ್ನು ನಿಯಂತ್ರಣ ಮಾಡಬೇಕು. ಬುದ್ಧಿ ಎಲ್ಲ ದೇವ್ರ ಪೂಜೆ ಕೂತೆ ಏನೇನೋ ಯೋಚನೆಗಳು ಶುರುವಾಗಿಬಿಡುತ್ತೆ. ದೇವರಿಗೆ ಕೈಯಲ್ಲಿ ಏನು ಮಾಡಿದಾಗ ಗೊತ್ತೇ ಇರೋದಿಲ್ಲ. ಅಂದರೆ ಮನಸ್ಸು ಕೈಯಲ್ಲಿರೋದೇ ಒಂದು, ಮನಸ್ಸಲ್ಲಿರೋದೇ ಒಂದು, ಗೊತ್ತಾಯ್ತಾ? ಆ ಭಾವನೆ ಯಾವುದು ಇರಬಾರ್ದು ಆಗಿನ ಕಾಲಕ್ಕೆ. ಮನೋ ಬುದ್ಧಿ ಮುನಿ ಮೋಕ್ಷ ಪರಾಯಣ, ಅವ್ರು ಏನಾಗಬೇಕು, ಎಂಥವ್ರಿಗೆ ಸಾಧ್ಯ ಇದು, ಮೋಕ್ಷ ಒಂದೇ ಗುರಿಯಾಗಿರ್ಬೇಕು. ಬೇರೆ ಕಡೆಗೆ ಅವನು ಪಾಸ್ ಆಗ್ತಿರ್ತಾನೆ, ಯಾರು ಹುಡುಗ ಬೈತಾನೆ ಪಕ್ಕದಲ್ಲಿ ಕೂತವ್ರು ಬರಿತಿರ್ಬೇಕಾರೆ, ತಿರು ಬೈತಾ ಕೂತ್ಕೊಂಡು ಟೈಮ್ ಹೋಗಿಬಿಡುತ್ತೆ. ಆಮೇಲೆ ಅದೆಲ್ಲ ಆಮೇಲೆ, ಈಗೇನೂ ಇಲ್ಲ, ಅದು ಏನಂದ್ರೂ ಬರೆಯೋದಷ್ಟೇ ಕೆಲಸ. ಮೋಕ್ಷ ಪರಾಯಣ ಅವ್ನ ಗುರಿ ಇದೆ, ಪಾಸ್ ಆಗಬೇಕು, ಚೆನ್ನಾಗಿ ಬರಿಬೇಕು ಅಷ್ಟೇ ಗುರಿ, ಹೊರತು ಮತ್ತೊಂದಿಲ್ಲ. ಯಾವುದಕ್ಕೂ ಏನು ಮಾಡ್ಕೊಳ್ಳೋದಿಲ್ಲ, ಅವನೀಗ ಡಿಸ್ಟರ್ಬ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಮುನಿಹಿ ಮನನಾನ್ ಮುನಿಹಿ, ಬರೀ ಮನನಶೀಲನಾಗಿರ್ತಾನೆ. ನೋಡೋರಿಗೆ ಸುಮ್ಮನೆ ಕೂತಿದ್ದಾನೆ, ಒಳಗೆ ಒಂದು ಮನನ ಮಾಡ್ತಾ ಇರ್ತಾನೆ. ಯತೇಂದ್ರಿಯ ಮನೋ ಬುದ್ಧಿ ಮುನಿಹಿ ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧ ಎಸ್ ಸದಾ ಮುಕ್ತ ಏವ ಸಹ. ಇವು ಹೊರಗಿನ ಶತ್ರುಗಳು ಒಂದು ರೀತಿ, ಆದರೆ ಒಳಗೆ ಇಚ್ಛಾ ಭಯ ಕ್ರೋಧ. ಇಚ್ಛಾ ಅಂದರೆ ಕಾಮ, ಕ್ರೋಧ ಅಂದರೆ ಕ್ರೋಧನೇ, ಭಯ ಅದರ ನಿಮಿತ್ತ ಉಂಟಾಗತಕ್ಕಂಥ ಭಯ, ಅದನ್ನೆಲ್ಲ ದಾಟಿಬಿಡಬೇಕು. ವಿಗತೇಚ್ಛ ವಿಗತ ಭಯ ವಿಗತ ಕ್ರೋಧ, ಮೂರಕ್ಕೂ ಕಾಮನ್, ಮೂರು ಸೇರಿ ಕಾಮನ್ ಫ್ಯಾಕ್ಟರ್ಸ್ ಏನಾಯಿತು? ವಿಗತೇಚ್ಛಾ ಭಯ ಕ್ರೋಧ, ಕಾಮ ಬಿಡಬೇಕು, ಕ್ರೋಧ ಬಿಡಬೇಕು, ಮತ್ತು ಭಯ ಬಿಡಬೇಕು. ಅಭಯಂ ಸತ್ವ ಸಂಶುದ್ಧಿ ಮುಂದೆ ಬರೋದು. ಭಯ ಇದ್ದವನು ಏನು ಏನು ಮಾಡೋಕ್ಕೆ ಬರೋದಿಲ್ಲ, ಧ್ಯಾನಗೇನು ಮಾಡೋಕ್ಕೆ ಬರೋದಿಲ್ಲ. ಭಯ ಇದ್ದಾಗ ಧ್ಯಾನ ಮಾಡಿ, ಯಾವಾಗ ಧ್ಯಾನ ಮಾಡೋಕ್ಕೆ ಸಾಧ್ಯ? ಎಲ್ಲ ಭಯ ಎಲ್ಲ ಕಳ್ಕೊಂಡಾಗ, ಆ ರೀತಿ ಇರಬೇಕು. ಭಯ ಯಾವಾಗ ಹೋಗುತ್ತೆ? ದೇವರ ಅಭಯ, ಅವ್ರು ರಕ್ಷಣೆ ಕೊಡ್ತಾರಂತ ಭಯ ಹೋಗ್ಬಿಡುತ್ತೆ. ಏನ ಕುಂಭಕ ಒಂದೇ ಅಂತಹ ಭಯ ಅಂತಿಲ್ಲೇ ಇಲ್ಲ. ಏನದು? ಇಲ್ಲೇನಿಲ್ಲ, ಮಾಡಿ ಕುಂಭಕದಲ್ಲಿ ಇದ್ದುಬಿಡಿ ಅಂತ ಅರ್ಥ ಹೇಳ್ತಾರೆ. ಈಗ ಎಸ್ ಸದಾ ಮುಕ್ತಿ, ಹೀಗಿದ್ದು ಬಿಟ್ರೆ ಸದಾ ಮುಕ್ತನಿದ್ದ ಹಾಗೆ ಇಲ್ಲ. ಇಲ್ಲಿ ಮುಕ್ತಿ ಹೋಗಿದ್ದ ಮುಂಚೆ ಕೂಡ ಏನಾಗ್ಬಿಟ್ಟಿದ್ದಾನ ಅವನು? ಮುಕ್ತನೇ ಆಗ್ತಾನೆ. ಅದು ಮೊದಲು ಕೊನೆಯ ಸ್ಟೇಜ್ ಇದು. ಕೊನೆಯ ಸ್ಟೇಜಲ್ಲಿ ಅವ ಅಭ್ಯಾಸ ಪ್ರಶ್ನೆ ಇಲ್ಲ. ಏನಾಗಿದೆ ಅದೀಗ? ಬಂದ್ಬಿಟ್ಟು ಅವನು ಅಭ್ಯಾಸ ಆದವನಿಗೆ ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತಾನೆ. ಇವ್ರು ನಿಧಾನ ಹೋಗ್ಬೇಕು. ಮೊದಲೆಲ್ಲ ಅಪರೋಕ್ಷ ಜ್ಞಾನ ಸಾಧನೆ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟೋ ದಿವಸ ಮೇಲೆ ಮುಟ್ಟುತ್ತಾನೆ. ಬಹುನಾಮ್ ಜನ್ಮನಾಮಂತೆ. ಅದು ಮುಟ್ಟಿ ಅಭ್ಯಾಸ ಆದ್ಮೇಲೆ ಏನು ಮಾಡ್ತಾನೆ ನೆಕ್ಸ್ಟ್? ವಿತ್ ನೋ ಮೂಮೆಂಟ್ ಅಲ್ಲಿ ಹೊರಟ್ಬಿಡ್ತಾನೆ ತಕ್ಷಣನೇ. ಅದು ಸಿದ್ಧಿ. ಅದು ಈ ಫ್ಲೈಟ್ ಕಲಿಯೋದು ಭಾರಿ ಕಷ್ಟ. ಡ್ರೈವ್ ಬಂದಮೇಲೆ ಫಾಸ್ಟ್ ಆಗಲು ಶುರು ಮಾಡಬೇಕು. ಮೊದಲು ಕಲಿತಷ್ಟು ಟೈಮ್ ಆಗೋಗ್ಬಿಟ್ರೆ ಗತಿ ಯಾರು ಕೊಡ್ತಾರೆ ಅದರಲ್ಲಿ? ಗೊತ್ತಾಯ್ತಾ? ಈ ಹೋಮ್ವರ್ಕ್ ಮಾಡಿದಷ್ಟು ಎಕ್ಸಾಮ್ ಬರೀತಾ ಕೂತ್ಕೊಂಡ್ಬಿಟ್ರೆ ಬರೆಯೋದು ಯಾವಾಗ ಅವನು? ಗೊತ್ತಾಯ್ತಾ? ರಿಸಲ್ಟ್ ಇವತ್ತು ಎಷ್ಟು ಕಷ್ಟಪಟ್ಟು ಕಲಿತಾನೆ ಮಗ್ಗಿನ. ಆಮೇಲೆ ಟಕ 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 ಅಪ್ಲೈ ಮಾಡ್ತಾ ಇರ್ತಾನೆ. ಪ್ರತಿ ಸರಿ ತಾಷ್ಟು ಟೈಮ್ ತೊಗೊಂಡ್ಬಿಟ್ರೆ ಮುಂದೆ ಹೋಗೋದು ಯಾವಾಗ? ಅದಕ್ಕೆ ತಕ್ಷಣ ಹೋಗ್ತಾರೆ. ಸರ್ ಸದಾ ಮುಕ್ತ ಏವ ಸಹ. ಇದು ಪ್ರಾಕ್ಟೀಸಿಂದ ಬರೋದು, ಓವರ್ ನೈಟ್ ಬರೋದಿಲ್ಲ. ಅಭ್ಯಾಸ ಏನು ತಕ್ಕಂತೆಯ ವೈರಾಗ್ಯೇಣ ಜಗೃಹ್ಯತೆ ಮುಂದೆ ಬರುತ್ತದಲ್ಲ. ಎಸ್ ಸದಾ, ಅವನು ಸದಾ ಮುಕ್ತಾನೆ. ಯಹ ಸದಾ ಹೀಗಿರ್ತಾನೋ ಅವನು ಸದಾ ಮುಕ್ತನಾಗಿ. ಸದಾ ಮುಂದೆ ಎಲ್ಲ ಕಡೆ ಅನ್ವಯ. ಸದಾ ಯತೇಂದ್ರಿಯ ಮನೋಬುದ್ಧಿ, ಸದಾ ಮುನಿ, ಸದಾ ಮೋಕ್ಷಪರಾಯಣ, ಸದಾ ವಿಗತೇಚ್ಛ ಭಯ ಕ್ರೋಧ, ಸಹ ಸದಾ ಮುಕ್ತ ಅಂತೇಳಿ ಎರಡು ಕಡೆ ತಗೋಬೇಕಲ್ಲ. ಮಧ್ಯೆ ಸದಾ ಬಂದಿದ್ದರಿಂದ ಇದಕ್ಕೂ ಅನ್ವಯ, ಅದಕ್ಕೂ ಅನ್ವಯ. ಧ್ಯಾನ ಪ್ರಕಾರ ಮಹ ಸ್ಪರ್ಶಾದಿತ್ಯಾದಿ ಧ್ಯಾನಕ್ಕೆ ಎಂಟ್ರಿ ಇದು. ಐದನೇದು ಆರನೇದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇದು ಐದನೇದಕ್ಕೆ ಲಿಂಕ್ ಕೊಡೋದಕ್ಕೋಸ್ಕರ ಹೇಳಿಬಿಟ್ಟು ಎಕ್ಸ್ಪ್ಯಾನ್ಷನ್ ಅಲ್ಲಿ ಕೊಡ್ತಾರೆ. ಸ್ಪರ್ಶಾನ್ ಇತ್ಯಾದಿನ ಬಾಹ್ಯಾನ್ ಸ್ಪರ್ಶಾನ್ ಬಹಿಕೃತ್ವ, ಬಾಹ್ಯ ಸ್ಪರ್ಶಗಳನ್ನು ಹೊರಗೆ ಹಾಕಿಬಿಟ್ಟು ಶ್ರೋತ್ರಾದೀನಿ ಯೋಗೇನ ನಿಯಮ್ಯ ಇತ್ಯರ್ಥ. ಶ್ರೋತ್ರಾದಿ ಎಲ್ಲ ಇಂದ್ರಿಯಗಳನ್ನು ಕೂಡ ಯೋಗ ಶಕ್ತಿಯಿಂದ ನಿಯಮನ ಮಾಡಬೇಕು. ಚಕ್ಷುರ್ಭುವರಂತರೇ ಕೃತ್ವ, ಚಕ್ಷು ಕಣ್ಣನ್ನು ಭ್ರುವೋರಂತರ ಎರಡು ಹುಬ್ಬುಗಳ ಮಧ್ಯೆ ನಿಲ್ಲಿಸಿ ಭ್ರುವೋರ್ ಮಧ್ಯಂ ಅವಲೋಕ ಎನ್ನಿತ್ಯರ್ಥ. ಅಲ್ಲಿ ಮಾತ್ರ ಗಮನ ಇರಬೇಕು. ಉಕ್ತಂಚ ನಾಸಾಗ್ರೇವ ಭ್ರುವೋರ್ ಮಧ್ಯೆ ಧ್ಯಾನೇ ಚಕ್ಷುರ್ ನಿಧಾಪಯೇತಿ. ಒಂದು ನೋಟ್ ಕೊಟ್ರು. ಇಲ್ಲಿ ನೋಡಿದರೆ ಭ್ರುವೋರ್ ಮಧ್ಯೆ ಅಂತ ಹೇಳ್ತಾರೆ. ಕೆಲವು ಕಡೆ ಹೇಳ್ತಾರೆ ನಾಸಾಗ್ರಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂದರೆ ಆಪ್ಷನ್ ಎರಡರಲ್ಲಿ ಯಾವ್ದಾರು ಮಾಡಿಕೊಡಿ ಅಂತ ಅವರವ್ರ ಕನ್ವೀನಿಯನ್ಸ್ ಪ್ರಕಾರ. ನಾಸಾಗ್ರೇವ ಭ್ರುವೋರ್ ಮಧ್ಯೆ, ನಾಸಾಗ್ರದ ಭೂಗಿನ ತುದಿ ಬೇಕಾದ್ರೆ ಆಗ್ಬೋದು, ಹುಬ್ಬಿನ ಮಧ್ಯೆ ಬೇಕಾದ್ರೆ ಆಗ್ಬೋದು. ಅವ್ರಿಗೆ ಯಾವ್ದು ಸಾಧ್ಯ ಅದನ್ನು ಮಾಡ್ಕೊಂಡ್ರೆ ಆಯ್ತು. ಏನಾಗಿರ ಯಾವುದಾಗಿರ ಹ್ಞೂ ಏನಾಗುತ್ತೆ ಅದಕ್ಕೆ ಅದಕ್ಕೇನು ಹೇಳ್ತಾರೆ ಗೊತ್ತಾ? ನೀ ಹೇಳಿದ್ದೇನಂತ ಫಿಸಿಕಲಿ ಮಾಡಿ ಅಂತ ಹೇಳಿಲ್ಲ, ಮೆಂಟಲಿ ಆ ಕಡೆ ಕೇಂದ್ರೀಕರಿಸಿ ಅಂತ ಅರ್ಥ. ಫಿಸಿಕಲಿ ಮಾಡೋದು ಜನ ಫಿಸಿಕಲಿ ಮಾಡಿಕೊಂಡ್ರೆ ಏನಾಗಿಬಿಡುತ್ತೆ? ಅದು ಫಿಸಿಕಲಿ ಮಾಡೋಕೆ ಹೊರಟಿಲ್ಲ, ದೃಷ್ಟಿ ಆ ಕಡೆ ನೋಡ್ತಾನೆ, ದೃಷ್ಟಿ ಎಲ್ಲಿದೆ ಆ ಥರ ಇದೆ. ದೃಷ್ಟಿಗೆ ಆ ಕಡೆ ಗಮನ ಇರಬೇಕು ಅಂದರೆ ಇದು ಬಾಹ್ಯ ವಿಷಯ ಆದ್ದರಿಂದ ಹಾಗೆ ನೋಡಬೇಕು. ಇದು ಬಾಹ್ಯ ವಿಷಯ ಅಲ್ಲ. ಯಾವ ವಿಷಯ? ಇದು ಒಡಗಿನ ವಿಷಯ. ಆದ್ದರಿಂದ ಒಡಗಿನಿಂದ ಆ ಕಡೆ ಚಿಂತನೆ ಮಾಡೋದು, ಈ ಓಡಾಡ್ತೇನೆ ಚಿಂತನೆ ಮಾಡ್ತೇನೆ ಅಂತೆಲ್ಲ ಹಾಕಿ ಅಷ್ಟೇ ಹೊರತು ಫಿಸಿಕಲಿ ಮಾಡೋದಲ್ಲ. ಇದು ದೃಷ್ಟಿಯಲ್ಲಿ ಬರಬೇಕು ಅಂದರೆ ಕಡಿಮೆ ಹೀಗೆ ಕೂತಿದ್ದಾರೆ, ಗಮನ ಎಲ್ಲ ಈ ಕಡೆಗೆ. ಆ ಥರ ಇರಬೇಕಾದ್ರೂ ಏರೋ ನೋಡ್ಬೇಕು, ಏರೋ ಯೋಚನೆ ಮಾಡಿ ಹೀಗೆ ಯೋಚನೆ ಮಾಡ್ತಿರ್ತಾರೆ, ಏರೋ ಯೋಚನೆ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಈಗ ಕೂತಿದ್ರು ಕೂಡ ಮನಸ್ಸು ಎಲ್ಲೋ ಹೋಗಿರುತ್ತೆ, ಆಗ ಎಲ್ಲೋ ಹೋಗ್ಬೋದು, ಗುರು ಮಧ್ಯೆ ಬರಬೇಕು ಅಂತ. ಅದೇ ರೀತಿಯಲ್ಲಿ ನಾಸಾಗ್ರೆ, ಯಾಕಂದರೆ ನಾಸಾಗ್ರೆ ಆಗ್ಬೋದು. ಯಾವುದು ಫಿಸಿಕಲ್ ಅಲ್ಲ, ದೃಷ್ಟಿ ಕೇಂದ್ರೀಕರಿಸೋದು ಅಂದ್ರೆ ಏನು? ದೃಷ್ಟಿ ನಿಮ್ಮ ಅಟೆನ್ಷನ್ ಆ ಕಡೆ ಇರಬೇಕು. ದೃಷ್ಟಿ ಶಬ್ದಕ್ಕೆ ಅಟೆನ್ಷನ್ ಅಂತ ಅರ್ಥ. ಅಟೆನ್ಷನ್ ಚಕ್ಷುರ್ ನಿವೇದಿತ ಅಪಯೇ, ಕಣ್ಣು ಅಂದ್ರೆ ಆ ಶಬ್ದಕ್ಕೆ ಏನರ್ಥ? ಚಕ್ಷುರ್ ಇಂದ್ರಿಯ, ಚಕ್ಷುರ್ ಇಂದ್ರಿಯಿಂದ ಉಪಲಕ್ಷಿತವಾದ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಅಲ್ಲಿ ಕಾನ್ಸಂಟ್ರೇಟ್ ಆಗಬೇಕು ಅಂತ. ಬರೀ ಚಕ್ಷು ಅಷ್ಟೇ ಅಲ್ಲ, ಪ್ರತಿಯೊಂದು ಇಂದ್ರಿಯ ಕಣ್ಣು ಮುಚ್ಚಿಕೊಂಡ ವಾಸ್ತೆ ನೋಡ್ತಾ ಕೂತ್ಕೊಂಡ ಆರಾಮಾಗಿ ಮತ್ತೆ ಹೋಯ್ತಲ್ಲ. ಸೊ ಚಕ್ಷುರ್ ಶಬ್ದ ಉಪಲಕ್ಷಣ, ಪ್ರತ್ಯಕ್ಷ ಅಂದರೆ ಎಲ್ಲ ಇಂದ್ರಿಯಗಳು ಹೇಗೆ ಸೇರುತ್ತೆ ಹಾಗೆ ಎಲ್ಲ ಇಂದ್ರಿಯಗಳಲ್ಲಿ ಕೇಂದ್ರೀಕರಿಸ್ಬೇಕು, ಬೇರೆ ಕಡೆ ಗಮನ ಇರಲೇಬಾರದು. ಏಕಾಗ್ರತೆ ಅಂದ್ರೆ ಯಾವಾಗ ಹೇಳ್ತೀನಿ ಹೇಳ್ತೇನೆ, ಏನು ಕಾಣುತ್ತೆ ಅಂದರೆ ನನಗೆ ಅದು ಒಂದೇ ಕಾಣ, ಪಕ್ಷಿಯ ಕಣ್ಣು ರೆಪ್ಪೆ ಒಂದೇ ಕಾಣುತ್ತೆ ಅಂತ. ಎಲ್ಲ ದೃಷ್ಟಿ ಎಲ್ಲಿ ಹೋಗಿದೆ ಯಾತಂದ್ರೆ ಈಗ ಅದು ಆ್ಯಕ್ಚುಲಿ ಕಣ್ಣಿಗೆ ಅಷ್ಟು ಕಾಣುತ್ತೆ. ಅದನ್ನೇನು ಮಾಡ್ತಾ ಬರಬೇಕು? ಫೋಕಸ್ ಮಾಡ್ತಾ ಬರಬೇಕು. ಎಲ್ಲಿಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಫೋಕಸ್ ಮಾಡಬೇಕು. ಇದು ಕಣ್ಣು ಇಷ್ಟೇ ಇದ್ದರೂ ಕೂಡ ಅವ್ರು ನೋಡ್ಬೇಕಾದ್ರೆ ಏನು ಮಾಡ್ತೇವೆ ನಾವೀಗ? ಅವ್ರನ್ನ ಮಾತ್ರ ನೋಡ್ತೇವೆ, ಗೊತ್ತಾನೆ? ಅದೇನಾಯ್ತು ಈಗ ಕೇಂದ್ರೀಕರಿಸಾಗಲಿಲ್ಲ. ಆ ಥರ ಕೇಂದ್ರೀಕರಿಸ್ಬೇಕು ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಕೂಡ. ಅದು ಒಂದಕ್ಕೆ ಈ ಜನರಲ್ಲಿ ಒಬ್ಬರು ಎಲ್ಲ ನೋಡ್ತಾ ಇರ್ತೇವೆ, ಅವ್ರು ಮಾತಾಡ್ತಾರೆ, ಆ ಕಡೆ ಗಮನ ಹೋಗುತ್ತೆ. ಉಳಿದ ಕಡೆ ಗಮನ ಇಲ್ಲ ಅಂತಲ್ಲ, ಆದರೆ ಪ್ರಧಾನವಾಗಿ ಎಲ್ಲಿದೆ ಈಗ? ಆ ಕಡೆ ಮಾತ್ರ ಇದೆ. ಇವ್ರು ತುಂಬ ಜನ ಮಾತಾಡ್ತಿರ್ತಾರೆ, ನಮಗೆ ಯಾರೋ ಮಾತು ಕೇಳಿಸ್ಬೇಕಾಗಿದೆ, ಏನು ಮಾಡ್ತೇವೆ ಲಕ್ಷ ಕೊಟ್ಟು ಕೇಳು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ಈಗ ಹುಡುಗರು ಫಿಲ್ಟರ್ ಆಗಿ ಅದೊಂದೇ ಬರ ಮಾಡ್ಕೋತಾರೆ, ಗೊತ್ತಾಯ್ತಾ? ಅದು ಕೇಂದ್ರೀಕರಣ. ಕಣ್ಣು ಕಿವಿ ಮತ್ತು ಎಲ್ಲ ಇಂದ್ರಿಯಗಳು ಕೂಡ ಆ ಕಡೆಗೆ ಬರಬೇಕು. ಚಷ್ಟರ್ ಭ್ರುವು ಅಂತಾರೆ ಕೃತ್ವ, ಅದಕ್ಕೆ ಉಪಲಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಭ್ರುವೋರ್ ಮಧ್ಯಂ ಅವಲೋಕ ಎನ್ನು ಇತ್ಯರ್ಥ. ಅವಲೋಕ ಎನ್ನು ಶಬ್ದಕ್ಕೂ ಅದೇ ಅರ್ಥ. ಪ್ರಾಣಾಪ ನಾಸಾಗ್ರೇವ ಭ್ರುವೋರ್ ಮಧ್ಯೆ ಧ್ಯಾನಿ ಚಕ್ಷುರ್ ನಿಧಾಪಯೇತ್. ತನ್ನ ದೃಷ್ಟಿ, ಚಕ್ಷುರ್ ಶಬ್ದ ಎಲ್ಲೆಲ್ಲಿ ಬರುತ್ತೋ ಅವ್ರು ಕಣ್ಣು ಕೊಡಿ, ಕಣ್ಣು ಕೊಟ್ಟರು, ಕಣ್ಣು ಕೊಟ್ಟರು ಅಂದ್ರೆ ಏನರ್ಥ? ದೃಷ್ಟಿ ಕೊಟ್ಟರು ಅಂತ. ದೃಷ್ಟಿ ಅಲ್ಲಿ ಹೇಳ ದೃಶ್ಯಾದೃಶ್ಯಮ್ನೋ ವಿಷದಾಂಜಯ. ದೃಷ್ಟಿ ಶಬ್ದಕ್ಕೆ ಎರಡರ್ಥ ಹೇಳ್ಬಿಟ್ಟಿದ್ದಾರೆ, ಕಣ್ಣು ಕೊಡಲಿ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಏನು? ಜ್ಞಾನ ಕೊಡಲಿ ಅಂತ. ಸೊ ಎಲ್ಲ ಜ್ಞಾನನೂ ಗಮನ ಆ ಕಡೆ ಇರಲಿ ಅಂತ. ಗಮನ ಗತಿ, ಗತಿ ಅಂದರೆ ಗತಿ ಅರ್ಥ. ಗಮನ ಆ ಕಡೆ ಇರಲಿ, ಜ್ಞಾನ ಆ ಕಡೆ ಇರಲಿ. ಪ್ರಾಣಾಪಾನೋ ಸಮೋ ಕೃತ್ವ ಕುಂಭಕೆ ಸ್ಥಿತ್ವ ಇತ್ಯರ್ಥ. ಅದಕ್ಕೆ ಸಮೋ ಅಂದರೆ ಕುಂಭಕೆ. ಧ್ಯಾಯಿನ ಮುಕ್ತತ್ವಂ ಸಾಕ್ಷಾತ್ ಪ್ರಮಾಣ ವಿರೋಧ. ಧ್ಯಾನ ಮಾಡಿದ ತಕ್ಷಣ ಮುಕ್ತಿ ಆಗಿಬಿಡುತ್ತೋ ಅಂದರೆ, ಧ್ಯಾನ ಎಷ್ಟೇ ಮಾಡಿದರೂ ಕೂಡ ಲಿಂಗದೇಹ ಭಂಗ ಆಗಿರೋ ಮುಕ್ತಿ ಆಗೋದಿಲ್ಲ. ಅದಕ್ಕಿದು ಜೀವನ್ಮುಕ್ತಿ ಅವಸ್ಥೆನೇ ಹೊರತು ಮುಕ್ತಿ ಅವಸ್ಥೆ ಅಲ್ಲ ಅಂತ ಹೇಳೋದಕ್ಕೆ ಹೇಳ್ತಾರೆ. ಜ್ಞಾನದ್ವಾರ ಚೇತ್ ಪುನರುಕ್ತಿರಿತ್ಯತಃ ಶ್ಲೋಕದ್ವಯ ತಾತ್ಪರ್ಯಮಾಹ ಧ್ಯಾನೇತ್. ಧ್ಯಾನ ಪ್ರಕಾರಮಾಹ, ಧ್ಯಾನ ಮಾಡಿ ಸಿದ್ಧಿ ಮುಂದೆನೇ ಮುಕ್ತಿಗೆ ಹೋಗೋದು. ಆ ಸ್ಟೇಜನ್ನು ಹೇಳ್ತಾರೆ, ಧ್ಯಾನ ಸ್ಟೇಜನ್ನು. ಮುಕ್ತೇವ ಸಾಹಿತಿ ಸ್ತುತಿ ರೀತಿ ಭಾವ. ಅವನು ಮುಕ್ತನೇ ಆಗಿ ಮುಕ್ತನಾಗಿಲ್ಲ, ಏನಾಗಿದ್ದಾನವನು? ಮುಕ್ತಿ ಆ ಸಿದ್ಧಿ ಬಂದಿದೆ ಅಂತ. ಮುಕ್ತ ಇನ್ನೇ ಬಂದುಬಿಡ್ತು ಬಂದುಬಿಡ್ತು ಅಂತ ಹೇಳ್ತಾರೆ. ಬಂದುಬಿಡ್ತು ಬಂದಿಲ್ಲ ಇನ್ನೂ ಕೂಡ, ಏನಾಗುತ್ತೆ? ಹತ್ರ ಇದೆ ಅಂತ. ಅದಕ್ಕೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನ ಬರಲು ಬಹುಜನ್ಮ ಬೇಕು, ಜ್ಞಾನದಿಂದ ಮುಕ್ತಿ ಬರಲಿಕ್ಕೆ ಅಷ್ಟು ಗ್ಯಾಪ್ ಇಲ್ಲ. ಅದಕ್ಕಾಗಿ ಹತ್ರ ಬಂತು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಹೊರತು ಅಲ್ಲಿ ಯುದ್ಧ ಶುರುವಾಗ್ತಿರ್ಲಿಕ್ಕೆ ಅಂದರೆ ಶುರುವಾಗಿಲ್ಲ ಇನ್ನು ಕೂಡ. ಅಬೌಟ್ ಟು ಸ್ಟಾರ್ಟ್, ವರ್ತಮಾನ ಸಾಮೀಪ್ಯ ವರ್ತಮಾನವದ್ವ ಅನಿಮ ಇಟ್ಕೋಬೇಕು. ಮುಕ್ತಿ ಹತ್ರ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಮುಕ್ತಯವ ಸ ಸ್ತುತಿ ಹಿ ಅದು ಕೊಂಡಾಡ್ತಾರೆ ಅಷ್ಟೇ. ಫೈನಲ್ ಇರ್ತಾನೆ, ಇನ್ನು ಕೋರ್ಸ್ ಮುಗೀತು ಅಂತ ಹೇಳಕ್ ಬಂದ್ಬಿಡ್ತಾರೆ. ಆಗಲೇ ಫೈನಲ್ ಹತ್ತತ್ರ ಬಂದಾಗ ಏನು ಮಾಡ್ತಾರೆ ಅದನ್ನು? ಕೋರ್ಸ್ ಮುಗೀತು ಮುಗೀತು ಅಂತ. ಪರೀಕ್ಷೆ ಆಗಿರಲ್ಲ ಇನ್ನೂ ಕೂಡ, ಏ ಮುಗೀತು, ಏನಿಗೆ ಶಾರ್ಟ್ಲಿ ಇಸ್ ಕಂಪ್ಲೀಟಿಂಗ್, ಅದನ್ನು ಕಂಪ್ಲೀಟೆಡ್ ಅಂತಲೇ ಹೇಳ್ಬಿಡ್ತಾರೆ. ಅದು ಪದ್ಧತಿ ಅಂತ. ಕರಬೇಕಾಗಲು ಬಂದೇ ಬಂದೆ ಅಂತ ಹೇಳ್ತಾರೆ, ಇನ್ನು ಬಂದೇ ಇಲ್ಲ, ಪಾಸ್ಟ್ ಟೆನ್ಸ್ ಅದು. ಬಂದೇ ಬಂದೆ ಅಂತ ಎರಡು ಸರ್ತಿ ಬೇರೆ ಹೇಳ್ತಾರೆ, ಮತ್ತೆ ಒಂದು ಸರ್ತಿ ಅಲ್ಲ. ಏನರ್ಥ ಅದಕ್ಕೆ? ಬೇಗನೆ ಬರ್ತೇನೆ ಅಂತ ಅರ್ಥನೇ ಹೊರತು ಇನ್ನೂ ಬಂದಿಲ್ಲ ಮುಕ್ತಿ. ಇಲ್ಲೂ ಹಾಗೆ ಪಾದಾನಾಂ ವ್ಯವಹಿತತ್ವ ಅನ್ವಯ ಮಹಾಬಾಹ್ಯಾನಿತಿ. ಪದಗಳು ವ್ಯವಹಿತವಾಗಿದೆ. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಎಲ್ಲೆಲ್ಲೋ ಇವೆ. ಬಾಹ್ಯಾನ್ ಸ್ಪರ್ಶಾನ್ ಬಹಿಹಿ ಕೃತ್ವ, ಅದಕ್ಕೆ ವಿಗ್ರಹ ತೋರಿಸಿದ್ರು ಆಚಾರ್ಯರು. ಬಾಹ್ಯ ಸ್ಪರ್ಶಗಳನ್ನು ಹೊರಗೆ ಇಡಬೇಕು ಅಂತ ಅರ್ಥ. ಸುಮ್ಮನೆ ಮೊದಲಿಂದ ಓದ್ಕೊಂಡ್ರೆ ಎಲ್ಲೆಲ್ಲೋ ಇದ್ರ ಅಸೆಂಬ್ಲಿ ಮಾಡ್ಕೊಳ್ಳದೆ ಹೋದರೆ ಅರ್ಥ ಆಗೋದೆ. ಅದು ಅನ್ವಯ ಕ್ರಮ ತೋರಿಸಿದರು ಅಂತ ಅರ್ಥ. ವ್ಯವಹಿತತ್ವ ಅನ್ವಯವನ್ನು ತೋರಿಸಿದರು. ಶೋಕದ ಪದಾನ ಬಾಹ್ಯಾನ ಸ್ಪರ್ಶ ಸ್ಪರ್ಶಂತೆ ಸ್ಪರ್ಶ ನೋಡಿ ಅರ್ಥ ಹೇಳ್ಬೇಕಾ? ಶಬ್ದಾದ್ಯ ಅಂತ ಹೇಳ್ಬಿಟ್ಟು, ಬರೀ ಸ್ಪರ್ಶ ಅಂದರೆ ಬರೀ ಸ್ಪರ್ಶ ಅಲ್ಲ, ಶಬ್ದ ಎಲ್ಲರೂ ಆದಿ ಶಬ್ದದಿಂದ ಎಲ್ಲವೂ ಬಂದೋಯ್ತು. ಸ್ಪರ್ಶ ಸ್ಪರ್ಶ ಬಾಹ್ಯ ಏವ ತೇಷಾಂ ಕಿಂ ಬಹಿಷ್ಕರಣಂ ಇತ್ಯತಃ ಶ್ರೋತ್ರಾದೀವಿ. ಅದಕ್ಕೆ ಸ್ಪರ್ಶಗಳು ಹೊರಗೆ ಇರುತ್ತೆ ಅಂತ ಕೇಳಿದರೆ ಶ್ರೋತ್ರ ಆದಿ ಅಂತ ಅರ್ಥ ಬರುತ್ತೆ. ಶ್ರೋತ್ರ ಸ್ಪರ್ಶ ಎಲ್ಲಿದೆ ಗೊತ್ತಾಯ್ತಾ? ಚರ್ಮಕ್ಕೆ ಸ್ಪರ್ಶ. ಅದಕ್ಕೆ ಆಚಾರ ಅರ್ಥ ಹೇಳಬೇಕಾದ್ರೆ ಸ್ಪರ್ಶ ಅಂತ ಬರೋದು ಶ್ರೋತ್ರಾದೀನಿ ಅಂತ ಹೇಳಿದ್ರಿಂದ ಚಕ್ಷುರಕ್ಷೆ ತಗೊಳ್ಳಿಲ್ಲ, ಎಲ್ಲ ಇಂದ್ರಿಯಗಳು ಬಂದೋಯ್ತು. ತನ್ ತನ್ನಿಯಮೇದು ಬಾಹ್ಯ ಬಹಿಷ್ಕೃತ ಶುರಿತಿ ಭಾವ ಕೃತ್ವ ಇತ್ಯಸ್ಯ ಅನುವೃತ್ಯ ಯೋಜಯತಿ ಚಕ್ಷುರಿತಿ. ಅದನ್ನು ಅನುವೃತ್ತಿ ಮಾಡ್ಕೊಂಡು ಹೇಳ್ತಾರೆ ಚಕ್ಷುರಿತಿ. ಏನು ಚಕ್ಷುರ್ಭುವ ಅಂತಾರೆ ಕೃತ್ವ ದುರ್ಘಟಮೇತದಿತ್ಯತಃ ಭ್ರುವರಿತಿ ಚಕ್ಷುರ್ವೃತ್ತವು ಚಕ್ಷು ಶಬ್ದ ಇತ್ಯರ್ಥ. ಚಕ್ಷುವಿನ ವೃತ್ತಿಯನ್ನು ಚಕ್ಷು ಅಂತ ಕರೀತಾರೆ ನೋಡಿ. ಚಕ್ಷು ಅರ್ಥ ಆಯ್ತಾ ಹೇಳಿದ್ದ ಅರ್ಥ? ಚಕ್ಷು ಅಂದ್ರೆ ಕಣ್ಣು ಹೇಳುವಂಥ ಅರ್ಥ ಅಲ್ಲ, ಕಣ್ಣಿನ ಗಮನ ಅಲ್ಲಿ ಹೇಳುವಂಥ ಅರ್ಥ. ಆಚಾರ್ಯ ಪದ ನೋಡಿ ಪತ್ರಿಕಾರ ಬರೆದ ಅರ್ಥ. ಚಕ್ಷು ವೃತ್ತವು ಚಕ್ಷು ಶಬ್ದ, ಚಕ್ಷುಸ ಮನೋವೃತ್ತಿ ಮನಸ್ಸು, ಚಕ್ಷುರ್ವೃತ್ತಿ ಚಕ್ಷು. ಇಲ್ಲಿ ಕಣ್ಣಿಡಬೇಕು ಅಂದ್ರೆ ಕಣ್ಣಿಡಬೇಕು ಅಲ್ಲ, ಕಣ್ಣಿನ ಗಮನ ಆ ಕಡೆ ಇರಲಿ ಅಂತ ಅರ್ಥ. ಚಸೆ ಬರೀ ಹಾಗೆ ಇಟ್ಟು ಸ್ವಲ್ಪ ನೋವು ಕೂಡ ಶುರುವಾಗುತ್ತೆ, ಆಮೇಲೆ ಪೇನ್ ಆಗುತ್ತೆ ಸಾಕಷ್ಟು, ಮಾಡೋಕ್ಕಾಗಲ್ಲ. ಚಕ್ಷುರೀತಿ ದುರ್ಘಟ ಮೇತದಿತ್ಯತಃ ಭ್ರೋರೀತಿ ಚಕ್ಷುರ್ ವೃತ್ತವು ಚಕ್ಷು ಶಬ್ದ ಇತ್ಯರ್ಥ. ಸಂಪ್ರೇಕ್ಷನಾಶಿ ಕಾಗ್ರಮ ಸ್ವಂಬಿತಿ ವಕ್ಷ್ಯಮಾಣ ವಿರೋಧ ಇತ್ಯತಃ ಉಕ್ತಂಚೆ. ಇನ್ನೊಂದು ಕಡೆಗಿದೆ ಮುಂದಿನ ಅಧ್ಯಾಯ ಹೇಳಬೇಕಾದ್ರೆ ನಾಶಿಕಾಗ್ರ ನೋಡು ಅಂತ ಹೇಳ್ತಾರೆ. ಇಲ್ಲಿ ಚಕ್ಷು ಭ್ರೂವರ್ ಮಧ್ಯೆ ಅಂತ ಹೇಳಿ ವಿರೋಧ ಬಂತಲ್ಲ ಅಂದರೆ ಇಲ್ಲ, ಎರಡಕ್ಕೂ ಅವಕಾಶ ಇದೆ. ನಿಮಗೆ ಯಾವುದಕ್ಕೆ ಯಾವುದು ಕಂಫರ್ಟಬಲ್ಲೋ ಅದು ಮಾಡಿ ಅಂತ ಹೇಳಿಬಿಡ್ತಾ. ಸಂಪ್ರೇಕ್ಷನಾಶಿಕಾಗ್ರಮ ಸ್ವಂಬಿತಿ ವಕ್ಷ್ಯಮಾಣ ವಿರೋಧ ಆರನೇ ಅಧ್ಯಾಯ 13ನೇ ಶ್ಲೋಕ ಅಂತ ಹಾಕ್ತಾರೆ. ಇತ್ಯತಃ ಉಕ್ತಂಚಿ ನ್ಯೂನಾಧಿಕ ಭಾವರಾಹಿತ್ಯಂ ಸಮೀಕರಣಂ. ಇಲ್ಲಿ ಸಮ ಅಂತ ಹೇಳಿದರೆ ಬೇರೆ ಅರ್ಥ ಮಾಡ್ಕೊಳ್ಳೋದು ಬರುತ್ತೆ. ಪ್ರಾಣಾಪಾನೋ ಸಮೋಕೃತ್ವ ಅಂದರೆ ಪ್ರಾಣ ಎಷ್ಟೊತ್ತೋ ಅಪಾನ ಎಷ್ಟೊತ್ತೋ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ. ಅದಲ್ಲ, ಸಮಶಬ್ದಕ್ಕೆ ಅರ್ಥ ಅಲ್ಲ, ಕುಂಭಕ ಅಂತ ಅರ್ಥ ಇಲ್ಲಿ. ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ಅನೂದ್ಯ ವ್ಯಾಚಷ್ಟೇ ಪ್ರಾಣಿ ಇತಿ. ಏನಂತ? ಪ್ರಾಣಾಪಾನೋ ಸಮೌ ಯಾವುದಕ್ಕೂ ಅರ್ಥ ಅಲ್ಲ, ಇದಕ್ಕೆ ಅರ್ಥ ಅಂತ ಹೇಳೋದು ಅನುವಾದ ಮಾಡ್ತಾರೆ. ಇದಕ್ಕೆ ಅರ್ಥ ಅದು. ಪ್ರಾಣಾಪಾನವು ಸಮವು ಕೃತ್ವ ಕುಂಭಕ್ಕೆ ಸ್ಥಿತ್ವ ಇತ್ತು. ಪ್ರಾಣಾಪಾನ ಸಮ ಮಾಡಿದರೆ ಅದು ಪೂರಕಲ್ಲ ರೇಚಕನೂ ಅಲ್ಲ. ಆ್ಯಕ್ಚುಲಿ ಏನಾಗಬೇಕು? ರೇಚಕಕ್ಕೆ ಡಬಲ್ ಪೂರಕ ಇರಬೇಕು ಯಾವಾಗಲೂ. ಸೊ ಸಮ ಹೇಗಾಗುತ್ತೆ ಅದು? ಸಮ ಮಾಡಿದರೆ ಅದು ಪ್ರಾಣಾಯಾಮನೇ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕುಂಭಕ ಅಂತ ಹೇಳಿದರು. ಕುಂಭಕ್ಕೆ ಪ್ರಾಣಾಯಾಮ ಉಳಿದ ಅಂತ ಅರ್ಥಾರ್ಥ ಬರೆದು ಬಿಡ್ತಾರೆ, ಅದಲ್ಲ ಅಂತ ಹೇಳಿದರು. ಕುಂಭಕ್ಕೆ ಪ್ರಾಣಾಯಾಮೆ ತತಶ್ಚ ಸಮೋ ನಿರ್ವಿಕಾರೋ ನಿಶ್ಚಲತ್ವ ನಿಶ್ಚಲೋ ವಿತ್ಯರ್ಥ ಇತರತ್ ಸಮೀಕರಣಂ ಕುಂಭಕಾರ್ಥಮೇವ ಇತಿ ಭಾವ. ಮತ್ತೆ ಅಲ್ಲೆಲ್ಲ ಮಾಡ್ತೀವಲ್ಲ ಅಂತ ಕೇಳಿದರೆ ಕುಂಭಕನೇ ಉದ್ದೇಶ. ಕುಂಭಕ ಮಾಡದೆ ಹೋದರೆ ಪ್ರಾಣಾಯಾಮ ಪ್ರಾಣಾಯಾಮನೇ ಅಲ್ಲ. ಕುಂಭಕ ರೀಚ್ ಆಗದೆ ಹೋದರೆ ಏನಲ್ಲ, ಪ್ರಾಣಾಯಾಮ ಆಗೋದಿಲ್ಲ. ಪ್ರಾಣಾಯಾಮದ ಅಲ್ಟಿಮೇಟ್ ಸ್ಟೇಜ್ ಯಾವುದು? ಕುಂಭಕ. ನಿಮ್ಮ ಆಫೀಸ್ಗೆ ಹೋಗ್ತೀನಿ ಅಂತ ಒಂದು ಎರಡೇ ಜನ ವಾಪಸ್ ಹೋಗ್ಬಿಟ್ಟ, ಏನಾಯಿತು ಇಲ್ಲಿವರೆಗೆ ಬಂದಿತ್ತು ಅಂತ ಬರಲಿಕ್ಕಾಗುತ್ತೆ. ಅವನು ಆಬ್ಸೆಂಟ್ ಆಬ್ಸೆಂಟ್ ಅಷ್ಟೇ ಹೊರತು ಒಳಗೆ ಬಂದು ಸೈನ್ ಮಾಡಲೇ ಇಲ್ಲ ಅಂತೇಳಿ ಏನರ್ಥ ಅದಕ್ಕೆ? ಅದು ಅದಕ್ಕೇನೆ ಕುಂಭಕ ಆಗಲೇಬೇಕು, ಇಲ್ಲದೆ ಹೋದ್ರೆ ಪ್ರಾಣಾಯಾಮನೇ ಆಗೋದಿಲ್ಲ. ಇತರ ಸಮೀಕರಣ ಕುಂಭಕಾರ್ಥಮೇವ ಇತಿ ಭಾವ. ಪೂರಕ ರೇಚಕಗಳನ್ನು ಸರಿಯಾಗಿ ಮಾಡೋದು ಸಮೀಕರಣ ಈಕ್ವಲ್ ಅಲ್ಲ ಸರಿಯಾಗಿ ಅಂತ ಅರ್ಥ. ಸರಿಯಾಗಿ ಮಾಡೋ ಉದ್ದೇಶ ಏನು? ಕುಂಭಕ ಸಿದ್ಧಿಯಾಗಲಿ ಅಂತೇಳಿ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾಮಾಂ ಶಾಂತಿ ಮೃಚ್ಛತಿ. ಇದರಲ್ಲಿ ಕೊನೆಯ ಶ್ಲೋಕ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ, ಇದು ಇಂಪಾರ್ಟೆಂಟ್, ಬಿಟ್ಬಿಡ್ತಾರೆ ಪ್ರಾಣಾಯಾಮದ ತರ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ. ಮುಂದಿರೋದು ಇದು ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ. ಒಂದು ತಿಂಗಳು ಮಾಡಿದರೆ, ಒಂದು ತಿಂಗಳಲ್ಲಿ ಒಂದು ಎರಡು ನಿಮಿಷ ಮಾಡಿರಿ ಫಸ್ಟ್ ತಿಂಗಳು ಮಾಡಿದರೆ ಅವರಿಗೆ ಅದು ದೊಡ್ಡ ಮಹಾಯೋಗಿಗಳಿಗೆಲ್ಲ ಬರುತ್ತೆ, ಹುಡುದವರಿಗೆಲ್ಲ. ಹುಡುದವರಿಗೆಲ್ಲ ಸಾಧ್ಯನೇ ಇಲ್ಲ. ನಾರಾಯಣ ಮಂತ್ರ ವಾಸುದೇವ ಮಂತ್ರನ 7 ದಿವಸ ನಾನ್ ಸ್ಟಾಪ್ ಮಾಡಿದರೆ ಅತೀಂದ್ರಿಯ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. 7 ದಿವಸ ಭಾಗವತಲ್ಲೇ ಹೇಳ್ತಾರೆ. ಅತಿ ನಾನ್ ಸ್ಟಾಪ್ 7 ದಿವಸ ಹೇಗೆ ಮಾಡ್ತಾರೆ ನೀವು ಸಪ್ತಾಹ? ಯಾರಿಗೆ ಸಾಧ್ಯ ಅದು? ಧ್ರುವ ಅಂಥವ್ರಿಗೆ ಸಾಧ್ಯ ಇಲ್ಲ, ಹೊರತು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಹಾಂ, ಒಂದು ಪುಸ್ತಕ ತೊಗೊಂಡು ಮನೆಗೆ ಹೋಗಿ ವಾಟ್ರ್ ಸ್ಟೆಚ್ ಎಷ್ಟರಕ್ಕೆ ಓದೋಕ್ಕಾಗ ಪುಸ್ತಕ? ಯಾವುದೋ 100 ಪೇಜ್ ಪುಸ್ತಕ ತೊಗೊಂಡ ಅದು 200-300 ಬಿಟ್ಟುಬಿಡಿ, ಅದು ಓದೋವರೆಗೂ ಮುಗಿಸೋದು ಹೇಳೋದಿಲ್ಲ ಅಂತ ಎಷ್ಟು ಜನ ಕೊಡೋಕ್ಕಾಗತ್ತೆ? ಕೆಲವು ಇನ್ನೊಂದು 1 ವರ್ಷಕ್ಕೆ ಅಲ್ಲೇ 5 ಜ್ಞಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಒಂದು ಪುಸ್ತಕ ತೊಗೊಂಡಿರ್ತಾರೆ 100 ಪುಟದ ಪುಸ್ತಕ, ಅಲ್ಲಿ ಅರ್ಧ ಓದಿಬಿಟ್ಟಿದ್ದೆ ಉಳ್ಸಾದ್ರೆ ಅರ್ಧ ಓದಿದ್ದೀನಿ ಅಂತ ಹೇಳೋದು, ಕಾಲು ಓದಿದ್ದೀನಿ ಅಂತ ಹೇಳೋದು. ಅದೇ ಆ ಸ್ಪೀಡ್ ಅಷ್ಟೇ, ಕೆಲವು ಹಾಗಲ್ಲ. ಫಾಸ್ಟಾಗಿ ಇಡೀ ಪುಸ್ತಕ ಕೊಟ್ಟರೆ ಒಂದು 5 ನಿಮಿಷದಲ್ಲಿ ಫಸ್ಟ್ ಏನಿದೆ ನೋಡೋ, ಒಂದು ಎದುರು ನಿಧಾನಾಗಿ ಓದೋದು. ಅದು ಎಲ್ಲಿ ಓದಬೇಕು ಅಲ್ಲಿ ಓದಬೇಕು, ಕೆಲವು ವಿಷಯಗಳೆಲ್ಲ ಬೇಕಿಲ್ಲ, ಸ್ಪೆಷಲ್ ಎಲ್ಲಿರುತ್ತೆ ಅಲ್ಲಿ ಹುಡುಕ್ತಾರೆ. ಮತ್ತು ಪುಸ್ತಕ ಸರಿಯಾದ ಆರ್ಟಿಕಲ್ ಸರಿಯಾಗಿ ನೋಡಬೇಕು, ಅಕ್ಷರ ಓದಬೇಕಾಗಿಲ್ಲ. ಎಲ್ಲಿ ಕೀ ಇದ್ರೆ ತಪ್ಪಕ್ಕಾರೆ ಎಲ್ಲಿ ತಪ್ಪಾರೆ ಗೊತ್ತಿರುತ್ತೆ, ಅದು ಸರಿಯಾಗಿ ಬರೋದು ಸರಿಯಾಗಿ ಬರೋದೇ ಅಂತ ಅರ್ಥ. ಯಾವಾಗಲೂ ನೋಡ್ತಾ ಗೊತ್ತಾ ಅನ್ನ ಯಾವಾಗ ಆಗ್ಬೇಕು ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಇರೋದು ಅನ್ನ ಆಗೋದಿಲ್ಲ. ಎಲ್ಲಾಗಲೂ ನೋಡಿದರೆ ತಪ್ಪಲ್ಲಿ ಅನ್ನನೇ ಖಾಲಿ ಆಗಿಬಿಡುತ್ತೆ. 4-5 ನೋಡಿ ಹೇಗೆ ತೀರ್ಮಾನ ಮಾಡ್ತಾನೆ ಹಾಗೆ. ಅದೆಲ್ಲ ಏನದು? ಯೋಗ. ಆ ಯೋಗ ಕರ್ಮಸ್ಸು ಕೌಶಲ, ಆ ಸಿದ್ಧಿ ಬರಬೇಕು. ಅದಕ್ಕೇನೆ ಈ ಸ್ಟೇಜಲ್ಲಿ ಯಜ್ಞ ತಪಸಾಂ ಭೋಕ್ತಾರಂ, ಈ ಗುರಿನೇ ಇಲ್ಲ, ಬಸ್ಸಲ್ಲಿ ಕೂತಿದ್ದಾನೆ ಎಲ್ಲಿ ಹೋಗ್ತಾನೆ ಗೊತ್ತೇ ಇಲ್ಲ. ಯಜ್ಞದ ಗುರಿ ಯಾರು? ನಾರಾಯಣ. ತಪಸ್ಸಿನ ಗುರಿ ಯಾವುದು? ನಾರಾಯಣ. ಯಜ್ಞ ತಪಸಾಂ ಭೋಕ್ತಾರಂ, ಯಜ್ಞ ಭೋಕ್ತಾರಂ, ಯಜ್ಞ ಭುಕ್, ಯಜ್ಞ ಸಾಧನ, ವಿಷ್ಣು ಸಹಸ್ರನಾಮ. ತಪೋ ತಪೋ ಭೋಕ್ತಾರಂ, ಸರ್ವಲೋಕ ಮಹೇಶ್ವರಂ. ಹೋಗಿ ಒಂದೊಂದು ಕಡೆ ಎರಡೆರಡು ಕಡೆ ಅಲ್ಲ, ಇವತ್ತು ಇದಿದೆ ಕರ್ನಾಟಕದ ಟ್ಯಾಕ್ಸ್ ಇದೆ, ಕರ್ನಾಟಕಕ್ಕೆ ಅಷ್ಟು ಬೇರೆದಕ್ಕೆ ಅಪ್ಲಿಕಬಲ್ ಅಲ್ಲ ಅದು. ಇದು ಸ್ಟೇಟ್ ಸೆಂಟ್ರಲ್ದು, ಸೆಂಟ್ರಲ್ ಇಸ್ ಇನ್ ಕಂಟ್ರಿ ಮಾತ್ರ, ಬೇರೆದಕ್ಕೆ ಅಪ್ಲಿಕಬಲ್ ಅಲ್ಲ. ಈ ಯಜ್ಞ ಭೋಕ್ತೃತ್ವ ತಪೋ ಭೋಕ್ತೃತ್ವ ಒಂದೆರಡು ಕಡೆ ಅಲ್ಲ, ಸರ್ವಲೋಕ ಮಹೇಶ್ವರಂ. ಎಲ್ಲ ಲೋಕಕ್ಕೂ ಪರಮಾತ್ಮ ಎಲ್ಲಿ ಎಲ್ಲೇ ಯಾಗ ಮಾಡಿದ್ರು ಕೂಡ, ಅಮೆರಿಕಾದಲ್ಲಿದ್ದೇವೆ, ಪುಣ್ಯಕ್ಕೆ ಸಂಕಲ್ಪ ಏನು ಮಾಡಬೇಕು ಅಂತ ಕೇಳ್ತಾರೆ ಅಲ್ಲಿಂದ. ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಕೇಳಿದ್ರೆ ಮಾಡಬೇಕಂತ ಅಲ್ಲಿ ಕೂಡ ಯಾರಿಗೆ ಅರ್ಪಣೆ ಮಾಡಬೇಕು? ಅಲ್ಲೂ ಕೃಷ್ಣ ಅರ್ಪಣೆ ಮಾಡಬೇಕು ಹೊರತು ಅಮೆರಿಕ ಆದರೆ ಬೇರೆ ಕಡೆ ಬೇರೆಯವ್ರಿಗೆ ಅಪ್ಲೈ ಮಾಡಬೇಕಾ ಅಂತ ಕೇಳಬಾರ್ದು. ಅಲ್ಲಿ ಪ್ರೆಸಿಡೆಂಟ್ ಚೇಂಜ್ ಆದಾಗ ದೇವರು ಚೇಂಜ್ ಆಗೋದಿಲ್ಲ. ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂ, ಇದರಿಂದ ಇನ್ನೊಂದು ವಿಶೇಷ ಬಂತು. ನಾವು ಇಲ್ಲಿದ್ದೇವೆ, ಈ ಮಂದ್ ಚೀಫ್ ಮಿನಿಸ್ಟರ್ ಅಲ್ಲಿ ಹೋದ್ರೆ ಅವ್ರು ಬರ್ತಾರೆ. ಆದರೆ ದೇವರು ನಂಬಿದ್ರು ಎಲ್ಲ ಕಡೆ ಒಬ್ಬನೇ ದೇವರಾದ್ರಿಂದಾಗಿನೇ ಕಾಮನ್. ಸೊ ದೇವರು ನಂಬಿದವನು ಯಾವಾಗಲೂ, ಅದಕ್ಕೆ ಪ್ರಹ್ಲಾದ ಸೇಫ್, ಹಿರಣ್ಯಕಶಿಪ ಬ್ರಹ್ಮದೇವರು ಮಾತ್ರ ನಂಬಿದ್ದರಿಂದ ಅಷ್ಟಕ್ಕೆ ಸೇಫ್ ಅಷ್ಟೇ, ಮುಂದೊಳಗೆ ಬರೋದಿಲ್ಲ. ಬ್ರಹ್ಮದೇವರೊಳಗಿರೋದು ನಾರಾಯಣ ಆದ್ದರಿಂದಾಗಿನೇ ಹೈಯೆಸ್ಟ್ ಇದು ರೀಚ್ ಆದರು. ಸುಹೃದಂ ಸರ್ವಭೂತಾನಂ, ದೇವ್ರ ಬಗ್ಗೆ ಒಂದು ಯಜ್ಞ ಭೋಕ್ತರು, ಎರಡನೇದು ತಪೋಭೋಕ್ತರು, ಮೂರನೇದು ಸರ್ವಲೋಕ ಮಹೇಶ್ವರ, ನಾಲ್ಕು ಸರ್ವಭೂತಾನಾಂ ಸುಹೃದಂ. ದೇವರು ಎಂದು ಕೆಟ್ಟದ್ದು ಮಾಡೋದೇ ಇಲ್ಲ, ಏನು ಮಾಡ್ತಾನೆ ಒಳ್ಳೆಯದನ್ನೇ ಮಾಡ್ತಾನೆ, ಆ ಭಾವನೆ ಇರಬೇಕು. ಸರ್ವಭೂತಾನಾಂ ಸುಹೃದಂ ಶೋಭನಾಹೃತ್ಯಸ್ಯ ಸಹ ಸುಹೃತ್, ಅವನನ್ನು ನೋಡಬೇಕು. ಜ್ಞಾತ್ವಾ ಮಾಂ, ಅವ್ರು ಯಾರು ಅಂದರೆ ನಾನೇ, ಇಷ್ಟು ಮೊದಲು ಹೇಳಿದ ಸರ್ವ ನಾನೇ ಆದ್ದರಿಂದ ಅವನನ್ನು ತಿಳ್ಕೊಂಡ್ರೆ ಶಾಂತಿ ಮೃಚ್ಛತಿ, ಶಾಂತಿ ಹೊಂದಿಲ್ಲದವರು ಒಂದಕ್ಕೆ ರೂಗತವು, ಶಾಂತಿ ಮೃಚ್ಛತಿ ಶಾಂತಿಂ ಅಧಿಗಚ್ಚತಿ. ಧ್ಯೇಯಮಾಹ ಭೋಕ್ತಾರಮಿತಿ, ಅದು ಧ್ಯಾನ ಪ್ರಕಾರ, ಇದು ಧ್ಯೇಯ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ, ಯಾರನ್ನು ಧ್ಯಾನ ಮಾಡಬೇಕು? ಮಾಮ್ ಅಂತ ಹೇಳಿದ್ರಿಂದ ಕೃಷ್ಣನ ಧ್ಯಾನ ಮಾಡಬೇಕು ಅಂತ. ಕೃಷ್ಣ ಯಾರು ಅಂದರೆ, ನಾವು ಮಾಡ್ತಿರೋದು ಯಜ್ಞ, ಕೃಷ್ಣನ ಧ್ಯಾನ ಮಾಡಬೇಕು ಅಂದರೆ ಯಜ್ಞ ಭೋಕ್ತರು ಅವನೇ, ನಾವು ಮಾಡೋ ತಪಸ್ಸು ಯಾತಕ್ಕೆ, ಇದನ್ನು ಉಪಲಕ್ಷಣ. ಎಲ್ಲದಕ್ಕೂ ಪರಮಾತ್ಮನೇ ಯಜ್ಞ, ನಾಮ ಏನೇನು ಮಾಡಿರ್ತಾನೆ ಅದಿಷ್ಟಕ್ಕೂ ದೇವರು ಎತ್ಕರೋಷಿ ಯದಸ್ನಾಸಿ ಇದೆಯಲ್ಲ ಹಾಗೆ. ಮುಂದೆ ಭೋಕ್ತಾರಮಿತಿ ಭಗವದ್ಜ್ಞಾನಸ್ಯ ಶಾಂತಿ ಸಾಧನತ್ವ ಪುನಃ ಕಿಮರ್ಥ ಮುಚ್ಚತೆ ಇತ್ಯತಃ ಧ್ಯೇಯಮಿತಿ. ಭಗವದ್ಜ್ಞಾನಕ್ಕೆ ಶಾಂತಿ ಸಾಧನತ್ವ ಹೇಳ್ತಾರೆ, ಮುಕ್ತಿ ಸಾಧನತ್ವ ಯಾಕೆ ಹೇಳ್ತಾರೆ ಅಂದರೆ ಇದು ಧ್ಯಾನ ಧ್ಯೇಯ ಇದು ಹೇಳ್ತಾರೆ. ತತಶ್ಚ ಜ್ಞಾತ್ವ ಇತ್ಯಸ್ಯ ಧ್ಯಾತ್ವ ಇತ್ಯರ್ಥ, ಜ್ಞಾತ್ವ ಅಂಬೋದೇನು ಧ್ಯಾತ್ವ ಆಮೇಲೆ ಜ್ಞಾತ್ವ. ಶಾಂತಿ ಸಾಧನ ಜ್ಞಾನತ್ವಮಪಿ ಭೋಕ್ತೃತ್ವಾದಿವತ್ ಧ್ಯೇಯ ವಿಶೇಷಣ ಉಪೇವ ಧ್ಯೇಯ ವಿಶೇಷಣಮೇವ ಇತಿ ಭಾವ. ಯಾವಾಗ ನಾವು ಜ್ಞಾನಕ್ಕೆ ವಿಷಯನೋ ಧ್ಯಾನಕ್ಕೂ ಅವನೇ ವಿಷಯ. ಶಾಂತಿ ಸಾಧನ ಜ್ಞಾನತ್ವಮಪಿ ಭೋಕ್ತೃತ್ವಾದಿವತ್ ಧ್ಯೇಯ ವಿಶೇಷಣಮೇವ. ಪರಮಾತ್ಮನನ್ನು ನಾವು ಮೋಕ್ಷ ಕೊಡೋನು ಅಂತ ಅಷ್ಟೇ ಅಲ್ಲ, ಮೋಕ್ಷದ ಸ್ವಾಮಿಯು ಅವನೇನು ಚಿಂತನೆ ಮಾಡಬೇಕು ಅಂತ ಅನುಸಂಧಾನ ಮಾಡಿದರೆ ಅದು ನಿಜವಾದ ಧ್ಯಾನ. ಆ ಜ್ಞಾನದಿಂದ ಧ್ಯಾನದಿಂದ ಜ್ಞಾನ ಸಿದ್ಧಿ. ಅಲ್ಲಿಗೆ ಈ ಅಧ್ಯಾಯ ಮುಗಿತು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ರಚಿತಸ್ಯ ಶ್ರೀಮದ್ಗೀತಾಭಾಷ್ಯಸ್ಯ ಟೀಕಾಯಾಂ ಶ್ರೀತೀರ್ಥಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ಪಂಚಮೋ ಅಧ್ಯಾಯ ಸಮಾಪ್ತ. ನಾಳೆ ಆರನೇ ಅಧ್ಯಾಯ, ಮೊದಲನೇ ಷಟ್ಕದಲ್ಲಿ ಕೊನೆಯ ಅಧ್ಯಾಯ. ಆರನೇ ಅಧ್ಯಾಯ ಎಲ್ಲ ಮೊದಲನೇ ಎರಡು ಐದು ಅಧ್ಯಾಯಗಳ ಸಾರ ಒಟ್ಟಾಗಿ ಆರನೇ ಅಧ್ಯಾಯ ಓದಿಬಿಟ್ರೆ ಧ್ಯಾನ ಯೋಗ ಅಂತಲೇ ಅದಕ್ಕೆ ಹೆಸರು. ಆತ್ಮ ಸಂಯಮ ಯೋಗ ಧ್ಯಾನ ಯೋಗ ಅಂತ ಕರೀತಾರೆ. ಅದು ತುಂಬ ಮುಖ್ಯವಾದಂಥ ಧ್ಯಾನದ ಪ್ರಕಾರ ಹೇಳ್ತಾರೆ, ಅದು ನಾಳೆಯಿಂದ ಶುರು. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾ ನೀತಿರಿಸಿ ತಮೋ ಬಂಧ ಪೊಕ್ಕ ಯಸ್ಮಾತ್ ಶ್ರೀ ಬ್ರಹ್ಮ ರುದ್ರ